ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛುದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೌತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯಕ್ಷಗಜಕೇಸರಿ ವ್ಯಾಸತೀರ್ಥಗುರುದ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಃ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜಪದ್ವಂದ್ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಬಧೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯದೇಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಜನ್ಮಾದ್ಯಸ್ಯ ಯತೋನ್ವಜಾದಿತರದಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಷ್ಟಮ ಸ್ಕಂದದಲ್ಲಿ ನಂತರ ಬರತಕ್ಕಂಥ ಘಟ್ಟ ದೇವದಾನವರಿಂದ ವಿಶೇಷವಾಗಿ ಕ್ಷೀರಸಾಗರ ಮಥನ ಇಲ್ಲಿ ಹೇಳುತ್ತಾ ಇದ್ದಾರೆ. ಯಥಾ ಭಗವತ ಬ್ರಹ್ಮನ್ ಮಥಿತಃ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ದಧಾರ ಅಂಬುಚರಾತ್ಮನ. ಭಗವಂತ ತಾನು ಚಾಕ್ಷುಷಮನ್ವಂತರದಲ್ಲಿ ಆರನೆಯದಾದ ಚಾಕ್ಷುಷಮನ್ವಂತರದಲ್ಲಿ ತಾನು ವಿಶೇಷವಾಗಿ ತತ್ರಾಪಿ ದೇವಃ ಸಂಭೂತ್ಯಾಂ ವೈರಾಜಸ್ಯ ಅಭವತ್ ಸುತಃ ವೈರಾಜನಾಮಕ ಪ್ರಜಾಪತಿಗಳ ಅವರ ಹೆಂಡತಿ ಸಂಭೂತಿ ಅಂತ ಅವರಿಬ್ಬರ ಮಗನಂತೆ ಬರ್ತಾ ಇದ್ದಾನೆ ಭಗವಂತ. ಅಜಿತೋ ನಾಮ ಭಗವಾನ್ ಅಂಶೇನ ಜಗತಃಪತಿಹಿ ತಾನೇ ಒಂದು ರೂಪದಿಂದ ಅಜಿತ ನಾಮಕನಾಗಿ ಬರ್ತಾ ಇದ್ದಾನೆ. ಈ ಅಜಿತ ನಾಮಕ ಏನು ಮಾಡಿದ? ಪಯೋಬ್ಧಿಂ ಏನ ನಿರ್ಮಥ್ಯ ಸುರಾಣಾಂ ಸಾಧಿತಾ ಸುಧಾ ಭ್ರಮಮಾಣೋ ಅಂಬಸಿಧೃತ ಕೂರ್ಮರೂಪೇಣ ಮಂದರ. ಎರಡು ಅವತಾರಗಳು ಬಂತು ಅಲ್ಲಿ. ಒಂದು ಅಜಿತನಾಮಕ ಭಗವಂತನ ಪರಿಚಯ, ಎರಡನೆಯದು ಕೂರ್ಮನಾಮಕ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕೂರ್ಮರೂಪಿಯಾಗಿ ಮಂದರ ಪರ್ವತವನ್ನು ಹಿಡಿದು ನಿಂತ ಅಜಿತನಾಮಕನಾಗಿ ತಾನೇ ಮಥನ ಮಾಡಿದ ಯಾವುದನ್ನು? ಮಂದರ ಪರ್ವತವನ್ನು ಇಟ್ಟುಕೊಂಡು ಸಮುದ್ರವನ್ನು ಮಥನ ಮಾಡಿದ್ದು ಯಾರಯ್ಯ ಅಂದರೆ ಅಜಿತನಾಮಕ ಭಗವಂತ ಅಂದರು. ಅವಾಗ ಹೇಳ್ತಾ ಇದ್ದಾರೆ, ಪ್ರಸಿದ್ಧಿ ಏನಂತಿದೆ, ದೇವದೈತ್ಯರು ಸೇರಿಕೊಂಡು ಸಮುದ್ರ ಮಥನ ಮಾಡಿದರು ಅಂತ ಕಥೆ ಕೇಳ್ತೀವಿ, ಮತ್ತೆ ನೀವೇನೋ ಹೊಸ ಕಥೆ, ದೇವರೇ ಮಥನ ಮಾಡಿದ್ದು ಅಂತ ಹೇಳ್ತೀರಲ್ಲ, ಅದು ಹೇಗೆ ಸಾಧ್ಯ? ಅವಾಗ ಹೇಳ್ತಾ ಇದ್ದಾರೆ ಮುಂದೆ, ಇಷ್ಟು ವಿಶೇಷವಾಗಿರತಕ್ಕಂಥ ಚರ್ಯ ನಡೆಯಿತು. ಏನದು ಅಂದರೆ ಹೇಳ್ತಾ ಇದ್ದಾರೆ, ಇಂದ್ರದೇವರು ಒಮ್ಮೆ ಆನೆಯ ಮೇಲೆ ಬರ್ತಾ ಇದ್ದಾರೆ ಬರುವಾಗ ಮಹಾಜ್ಞಾನಿಗಳಾದಂಥ ರುದ್ರದೇವರ ಅವತಾರವಾದಂಥ ದೂರ್ವಾಸರು ಬರ್ತಾ ಇದ್ದಾರೆ. ವಿಷ್ಣು ಪುರಾಣದಲ್ಲಿ ಅವರ ವರ್ಣನೆ ತುಂಬ ಚೆನ್ನಾಗಿ ಮಾಡುತ್ತಾರೆ. ವ್ರತಧರಹ, ಅವರು ಸನ್ಯಾಸಿಗಳು, ವ್ರತವನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದಾರಂತೆ. ಯಾವ ವ್ರತ ಅಂದರೆ ಉನ್ಮತ್ತ ವ್ರತಧರಹ. ಹುಚ್ಚರಲ್ಲ ಅವರು, ಮಹಾಜ್ಞಾನಿಗಳು ಹುಚ್ಚರಂತೇ ಇರಬೇಕು, ಹುಚ್ಚರಂತೆ ತಿರುಗ್ತಾ ಇರಬೇಕು. ಯಾಕ್ರಿ ಅದು? ಅದಕ್ಕೆ ದಾಸರ ಹೇಳ್ತಾರೆ, ನಿನಗೆ ಜ್ಞಾನ ಬಂದರೂ ಕೂಡ ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ, ಹೊರಗೆ ನೋಡಿದರೆ ಅವನಿಗೇನು ಗೊತ್ತಿಲ್ಲ, ಬರೀ ದಡ್ಡ ಅಂತಿರಬೇಕು. ಒಳಗೆ ಚೆನ್ನಾಗಿ ಜ್ಞಾನ ಇರಬೇಕು. ಅದು ಶಿಷ್ಯರಿಗೆ ಪಾಠ ಹೇಳಲಿಕ್ಕಾಗಿ ಆ ವ್ರತವನ್ನು ತಾವು ಧಾರಣೆ ಮಾಡಿಕೊಂಡು ತಿರುಗಾಡತಾ ಸ್ವರ್ಗ ಲೋಕಕ್ಕೆ ಬಂದರಂತೆ. ಬಂದಾಗ ಅಲ್ಲಿ ಒಬ್ಬ ಅಪ್ಸರಶಾಸ್ತ್ರಿ ಮಂದಾರ ಪುಷ್ಪದ ಮಾಲಿಕೆಯನ್ನು ತಾನು ತಗೊಂಡು ಹೋಗ್ತಾ ಇದ್ದಾಳೆ. ಆವಾಗ ದೂರ್ವಾಸರು ಕೇಳಿದರು, ನನಗೆ ಕೊಡ್ತೀಯ ಅದನ್ನು? ಕೈಗೆ ಕೊಟ್ಟು ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾಳೆ. ಅಂಥ ಕಾಲಕ್ಕೆ ಆ ಪುಷ್ಪದ ಮಾಲಿಕೆಯನ್ನು ತಗೊಂಡ್ರು, ತಲೆಗೆ ಸುತ್ತುಕೊಂಡ್ರು. ಯಾರು? ದೂರ್ವಾಸರು. ತಲೆಗೆ ಸುತ್ತುಕೊಂಡು ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ಇಂದ್ರದೇವರು ಕಾಣಿಸಿದರು ಆನೆಯ ಮೇಲೆ. ಆ ಇಂದ್ರದೇವರಿಗೆ ತಮ್ಮ ತಲೆಯ ಮೇಲಿರುವ ಪುಷ್ಪದ ಮಾಲಿಕೆಯನ್ನು ತೆಗೆದು ಹಾಕಿದರು, ಪ್ರಸಾದ ತಗೋ ಅಂದರು. ಇದೇನಿದು, ಸನ್ಯಾಸಿಗಳು ಹೂವಿನ ಹಾರವೇ ಮುಟ್ಟಬಾರದು, ಅಂದರೆ ತಾವು ಅಲಂಕಾರಕ್ಕೆ ಹಾಕ್ಕೊಳ್ಳಬಾರದು, ಅಂಥದ್ದು ತಲೆಗೆ ಸುತ್ತುಕೊಳ್ಳೋದೇನು? ಅವಾಗ ಹೇಳುತ್ತಾರೆ, ಎಲ್ಲರ ಶರೀರದಲ್ಲಿ ಶಿರಸ್ಸಿನಲ್ಲಿ ವಿಶ್ವ ತುರಿಯ ನಾಮಕ ಭಗವಂತ ವಾಸುದೇವ ಇರ್ತಾನೆ, ಅವನ ಪೂಜಾ ಅಂತ ತಲೆಗೆ ಸುತ್ತಿದರಂತೆ. ಅದಕ್ಕೆ ಹೆಂಗಸರಾಗಲಿ ಗಂಡಸರಾಗಲಿ ಭಗವಂತನ ನಿರ್ಮಾಲ್ಯವನ್ನು ಮುಡಿಯೋದಾದರೆ ಹೂವನ್ನು ಇಲ್ಲಿರೋ ಭಗವಂತನಿಗೆ ಅಲಂಕಾರ ಅಂತ ಮುಡಿಯಬೇಕಂತೆ. ಆ ರೀತಿಯಲ್ಲಿ ಆ ಭಗವಂತನ ನಿರ್ಮಾಲ್ಯವನ್ನು ತಾವು ಇಂದ್ರದೇವರಿಗೆ ಕೊಟ್ಟಾಗ ಇಂದ್ರಜೀವರು ಪ್ರಾರಬ್ಧ ಕರ್ಮವಶಾತ್ತು ಆ ಬಂದಂಥ ನಿರ್ಮಾಲ್ಯದ ಪುಷ್ಪದ ಹಾರವನ್ನು ತಲೆಯ ಮೇಲೆ ಧಾರಣೆ ಮಾಡಿಕೋಬೇಕಾದವರು ಅದನ್ನು ಹಿಡಿದು ಆನೆಯ ತಲೆಯ ಮೇಲಿಡ್ತಾ ಇದ್ದಾರೆ. ಆನೆ ತನ್ನ ತಲೆಯ ಮೇಲಿಟ್ಟಂಥ ಹಾರವನ್ನು ತೆಗೆದು ಕಾಲಿನ ಕಳೆಗೆ ಹಾಕಿ ತುಳಿಯುತ್ತಾ ಇದೆ. ಅವಾಗ ಹೇಳ್ತಾ ಇದ್ದಾರೆ, ಅಂಥ ಅದನ್ನು ನೋಡಿಬಿಟ್ಟು ವಿಶೇಷವಾಗಿ ದೂರ್ವಾಸರು ಶಾಪ ಕೊಡತಾ ಇದ್ದಾರೆ, ನಿನಗೆ ಐಶ್ವರ್ಯದ ಮದ ಬಂದಿದೆ, ಆದ ಕಾರಣ ಐಶ್ವರ್ಯ ಭ್ರಷ್ಟನಾಗು ಅಂತ ಶಾಪ ಕೊಡತಾ ಇದ್ದಾರೆ. ಶಾಪ ಕೊಟ್ಟ ಕೂಡಲೇ ಆ ಸ್ವರ್ಗಲೋಕದಲ್ಲಿರುವ ಸಂಪತ್ತೆಲ್ಲ ದೈತ್ಯರ ವಶ ಆಗ್ತಾ ಇದೆ. ಎಲ್ಲ ಪಾರಿಜಾತ ಕಲ್ಪವೃಕ್ಷ ಎಲ್ಲವೂ ಕೂಡ ಅದೃಶ್ಯವಾಗಿ ಬಿಡ್ತಾ ಇದೆ. ಆವಾಗ ದೈತ್ಯರಿಂದ ಹೊಡೆತ ತಿಂದವರಾದರೂ ಯಾರು? ದೇವತೆಗಳೆಲ್ಲ. ಅಂಥ ಕಾಲಕ್ಕೆ ತಾವು ಬ್ರಹ್ಮದೇವರ ಮೂಲಕ ಶ್ರೀಹರಿಯನ್ನ ಚೆನ್ನಾಗಿ ವಿಶೇಷವಾಗಿ ನಮಸ್ಕಾರ ಮಾಡುತ್ತಾ ಭಗವಂತನ ವಿಶೇಷ ಸ್ತೋತ್ರ ಮಾಡುತ್ತಾ ಇದ್ದಾರೆ. ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ ಆತ್ಮ ಕರ್ಮಣೇ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಸಾಂಪ್ರತಂ. ಹೇ ಸ್ವಾಮಿ, ನಮಗೆ ವಿಶೇಷವಾಗಿ ಅನುಗ್ರಹ ಮಾಡಯ್ಯ, ನೀನು ಅನಂತ ದುರ್ವಿತರ್ಕ ಆತ್ಮಕರ್ಮಣೆ, ನಿನ್ನ ಕರ್ಮಗಳು ನೀನು ಮಾಡುವ ಕೆಲಸಗಳು ನಮಗೆ ತರ್ಕಕ್ಕೆ ಎಟಕಲ್ಲ, ನೀನು ಮಾಡುವುದು ಅದರ ಫಲ ಅದು ಏನಾಗುತ್ತೆ ನಮಗೆ ಎಟಕಲ್ಲಯ್ಯ ಅಂತ ನಿನ್ನ ಪಾದಕ್ಕೆ ನಮೋ ನಮಃ, ನಮ್ಮನ್ನು ವಿಶೇಷ ಅನುಗ್ರಹ ಮಾಡು. ಭಗವಂತ ತಾನು ಬಂದು ವಿಶೇಷವಾಗಿ ದರ್ಶನ ಕೊಡತಾ ಇದ್ದಾನೆ. ಬ್ರಹ್ಮದೇವರು ದೇವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಜಾಯ ಜನ್ಮಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಕಾರಣವಾಯ ಅನೋರಣಿಮ್ನೆ ಅಪರಿಗಣ್ಯ ಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ. ಹೇ ಸ್ವಾಮಿ, ಹುಟ್ಟಿಲ್ಲದವನೇ ಈ ಜನ್ಮಸ್ಥಿತಿ ಸಂಯಮಾಯ ಜಗತ್ತಿಗೆಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವನೇ, ಗುಣಾಯ ನಿರ್ವಾಣ ಸುಕಾರಣವಾಯ ಅಪರೂಪದ ಅಪ್ರಾಕೃತ ಗುಣಪೂರ್ಣನಾಗಿರತಕ್ಕಂಥ ನಿನಗೆ ನಮೋ ನಮಸ್ತೆ ಅಂತ ಹೇಳಿದರು. ತುಂಬ ಸ್ತೋತ್ರ ಮಾಡಿದ ಮೇಲೆ ಭಗವಂತ ಅವರೆಲ್ಲರಿಗೂ ಹೇಳುತ್ತಾ ಇದ್ದಾನೆ, ಸರಿ ಸರಿ ನೀವೆಲ್ಲ ನನ್ನ ಮಾತನ್ನು ಕೇಳಿ. ಯಾತುಧಾನೈಶ್ಚ ದೇ ದೈತೇಯೈಹಿ ತಾವತ್ ಸಂಧಿಹಿ ವಿಧೀಯತಾಂ. ನೀವೆಲ್ಲರೂ ಸೇರಿಕೊಂಡು ಒಂದು ಕೆಲಸ ಮಾಡಿ. ಏನದು? ಈಗ ದೈತ್ಯರಿಗೆ ರಾಕ್ಷಸರಿಗೆ ಅವರಿಗೆ ಉನ್ನಾಹ ಕಾಲ ಬಂದಿದೆ, ಅವರನ್ನು ಈಗ ಅಳಿಯಲಿಕ್ಕಾಗಲ್ಲ. ಯುದ್ಧದಲ್ಲಿ ನಿಮಗೆ ಸಾವು ಬರ್ತಾ ಇದೆ, ಸಾವನ್ನು ಗೆಲ್ಲಬೇಕಾದರೆ ಅಮೃತ ಬೇಕು. ಅಮೃತ ಬೇಕಾದರೆ ನೀವು ಒಂದು ಕೆಲಸ ಮಾಡಿ, ಅವರೆಲ್ಲರನ್ನ ಸೇರಿಸಿಕೊಂಡು ನೀವು ಸೇರಿ ಆ ಅಮೃತಕ್ಕಾಗಿ ಸಮುದ್ರವನ್ನು, ಕ್ಷೀರ ಸಮುದ್ರವನ್ನು ಮಥನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ, ಅವರು ನಮ್ಮ ಶತ್ರುಗಳಯ್ಯ ಸ್ವಾಮಿ, ಅವರು ಸರಿ ಸಂಧಾನ ಹೇಗೆ ಮಾಡಿಕೊಳ್ಳುತ್ತೇವೆ? ಅರಯೋಪಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ. ನಮಗೆ ಕೆಲಸ ಆಗಬೇಕಾದ್ರೆ ಶತ್ರುಗಳಿಂದಲೂ ಕೂಡ ಸ್ನೇಹ ಮಾಡಬೇಕಾಗುತ್ತಂತೆ ಕೆಲವೊಮ್ಮೆ. ಆ ರೀತಿಯಾಗಿ ಅಹಿಮೂಷಿಕವತ್ ದೇವಾಹಿ ಅರ್ಥಸ್ಯ ಪದವೀಂಗತೈ. ನೀವು ಸಾವು ಮತ್ತು ಇಲಿ ಈ ಎರಡರಂತೆ ನೀವು ವಿಶೇಷವಾಗಿ ನಡ್ಕೊಳ್ಳಬೇಕು. ಅಂದರೆ ಒಂದಕ್ಕೊಂದು ಅದರ ಪ್ರಯೋಜನಕ್ಕಾಗಿ ಇದು ಇದರ ಪ್ರಯೋಜನಕ್ಕಾಗಿ ಅದು ಎರಡೂ ಪ್ರಯತ್ನ ಪಡುತ್ತೆ, ಎರಡೂ ಶತ್ರುಗಳೇ ಒಂದಕ್ಕೊಂದು. ಆ ರೀತಿಯಾಗಿ ನೀವು ಮಾಡಬೇಕು ಅಂತ ಹೇಳಿದಾಗ ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅವಿಲಂಬಿತಂ. ಅಲ್ಲಿ ದೇವರ ಬಾಯಿಂದ ಬರ್ತಾ ಇದೆ, ನೀವು ಅಮೃತ ಪಡೆಯಲಿಕ್ಕಾಗಿ ಪ್ರಯತ್ನ ಮಾಡಿ, ಆಲಸ್ಯ ಮಾಡಬೇಡಿ. ಇದು ನಮಗೂ ಉಪದೇಶ. ನಮ್ಮ ಒಳಗೆ ದೇವತೆಗಳು ಬಲಭಾಗದಲ್ಲಿದ್ದಾರೆ, ದೈತ್ಯರು ಎಡಭಾಗದಲ್ಲಿ ನಿಂತಿದ್ದಾರೆ. ಈ ದೇವ ದೈತ್ಯರ ಮಧ್ಯೆ ನಡೆಯೋದೇ ಮಥನ, ಚೆನ್ನಾಗಿ ಮಥನ ನಡೆಯುತ್ತೆ. ಪ್ರವಚನಕ್ಕೆ ಹೋಗ್ಬೇಕಾ, ಟಿ ವಿ ನೋಡಬೇಕಾ ಅಂತ ದೈತ್ಯರು ಕರೀತಾರೆ. ಬೇಡ, ಇವತ್ತು ಒಳ್ಳೇದು ಏನೋ ತೋರ್ತಾ ಇದ್ದಾರೆ, ಇವತ್ತು ಕ್ಯಾನ್ಸಲ್. ದೇವತೆಗಳಂತಾರೆ, ದಿನಾಗೂ ಇದ್ದದ್ದೇ ಪ್ರವಚನ ಕೇಳೋಣ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಬೇಗ ಹೋಗೋಣ ಅಂತ. ಅವರು ಒಂದು ಸಲ ಸೆಳೆಯುತ್ತಾರೆ, ಇವರು ಒಂದು ಸಲ ಸೆಳೆಯುತ್ತಾರೆ, ಅರ್ಧ ಗಂಟೆ ಕಾರ್ಯಕ್ರಮ. ಅದರಲ್ಲಿ ದೇವತೆಗಳು ಗೆದ್ದರೆ ಪುರಾಣಕ್ಕೆ, ದೈತ್ಯರು ಗೆದ್ದರೆ ಟಿ ವಿಗೆ. ಹೌದು, ಹೀಗೆ ನಡೀತಾ ಇರುತ್ತೆ, ನಮ್ಮಲ್ಲೇ ನಡೆಯುತ್ತೆ. ದೇವ ದೈತ್ಯರ ಜೊತೆಗೆ ವಿಶೇಷವಾದ ಮಥನ. ಅಲ್ಲಿ ಹುಟ್ಟಬೇಕಾಗಿದ್ದೇನು? ಅಮೃತ ಅಂದರು. ಅಮೃತ ಅಂದರೆ ಸಾವಿಲ್ಲದ್ದು, ಭಗವಂತನ ನೆನಪು ಬರಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ನೀವೆಲ್ಲ ಹೋಗಿ ಆ ದೈತ್ಯರ ಜೊತೆ ಸಂಧಾನ ಮಾಡಿಕೊಂಡು ಅಮೃತವನ್ನು ಪಡೆಯಿರಿ. ಅಲ್ಲ ಸ್ವಾಮಿ, ಪಡೆದರೆ ದೈತ್ಯರು ದುಷ್ಟರು, ಅವರೇ ಅಮೃತ ಹೊತ್ತುಕೊಂಡು ಹೋದರೆ ನಾನೇನು ಮಾಡಲಿ, ನಾವೆಲ್ಲ ಸುಮ್ಮನೆ ಇರಬೇಕಾಗುತ್ತಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಸಹ ಏನ ಮಯ ದೇವಾಹ ನಿರ್ಮಂಥಧ್ವಂ ಅತಂದ್ರಿತಾಹ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಹ ಯೂಯಂ ಫಲಗ್ರಹಾಹ. ಅವರು ದುಷ್ಟ ಸ್ವಭಾವದವರು, ಅವರಿಗೆ ಕ್ಲೇಶ ತಪ್ಪದು. ನೀವು ಒಳ್ಳೆ ಸ್ವಭಾವ, ಅದರಿಂದ ನಿಮಗೆ ಫಲ ಬರುತ್ತೆ, ಅಮೃತ ನಿಮಗೆ ಸಿಗುತ್ತೆ, ಹೆದರಬೇಡಿ. ಹೇಗೆ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಅಮೃತವನ್ನು ಕೊಡಿದರೆ ಮೃತ್ಯುವೇ ಹೋಗಿಬಿಡುತ್ತೆ. ಅಂಥ ಅಮೃತ ಕ್ಷೀರಾಬ್ಧಿಯಲ್ಲಿ ಮಂಧರ ಪರ್ವತವನ್ನು ಇಟ್ಟು ನೇತ್ರಂ ಕೃತ್ವಾತು ವಾಸುಕಿಂ, ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿ ಚೆನ್ನಾಗಿ ಕಡಿರಿ ಬರುತ್ತೆ. ಅಲ್ಲಿ ವಿಶೇಷವಾಗಿ ವೀರುತೃಣ ಲತೌಷಧೀಹಿ, ಔಷಧಿಗಳನ್ನು ತುಂಬಿ ಕಡಿಯಿರಿ ಎಂದರು. ಆವಾಗ ಈ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಪ್ರಯತ್ನ ಮಾಡಿ ಎಂದಾಗ ಸಂಶಯ ಮತ್ತು ಬರ್ತಾ ಇದೆ. ನಭೇತವ್ಯಂ ಕಾಲಕೂಟಾತ್ ವಿಷಾಜ್ಜಲಾಧಿ ಸಂಭವಾತ್ ಲೋಭಕ್ ಕಾರ್ಯೋ ನವೋ ಜಾತು ರೋಷಕ್ ಕಾಮಸ್ತವಸ್ತು. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಮಥನ ಮಾಡೋ ಕಾಲಕ್ಕೆ ಕಾಲಕೂಟ ಬಂದರೆ ತಡೆಯೋದು ಕಷ್ಟ ಅಲ್ಲಯ್ಯ, ನೀವ್ಯಾಕೆ ಹೆದರ್ತೀರಾ? ಕಾಲಕೂಟಕ್ಕೆ ಬಂದರೆ ಕುಡಿಯಲಿಕ್ಕೆ ವ್ಯವಸ್ಥೆ ನಾ ಮಾಡಿದ್ದೇನೆ. ಕಾಲಕೂಟ ವಿಷ ಬಂದ ಕೂಡಲೇ ಅದನ್ನು ಪಾನ ಮಾಡಲಿಕ್ಕೆ ಎಲ್ಲ ಸಿದ್ಧ ಆಗಿದ್ದಾರೆ, ದೊಡ್ಡವರಿದ್ದಾರೆ, ಹೆದರಬೇಡಿ ಹೋಗಿ. ಆವಾಗ ಭಗವಂತ ದೃಶ್ಯನಾದ, ಬ್ರಹ್ಮದೇವರು ಕೂಡ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಅವರ ಅನುಗ್ರಹದಿಂದ ಬಲಿಮಹಾರಾಜನಿಗೂ ಇಂದ್ರದೇವರಿಗೂ ಸಂಧಿ ಆಯಿತು. ಅವರು ನೋಡಿದರು ಒಳ್ಳೇದು, ಅಮೃತ ಬಂದರೆ ನಮಗೂ ಒಳ್ಳೇದಲ್ವಾ, ನಾವು ಕುಡಿಯೋಣ ಅಂತ. ಇವರು ನಾವು ಕುಡಿಯೋಣ, ಎಲ್ಲರೂ ಸೇರಿಕೊಂಡು ಬಂದರು. ಆ ಮಂಧರ ಪರ್ವತದ ಹತ್ರ ಹೋಗ್ತಾ ಇದ್ದಾರೆ. ಪರ್ವತಾಭಿಮಾನಿ ದೇವತೆಯನ್ನು ಕೇಳುತ್ತಾರೆ, ನೀನು ಬರ್ತೀಯ ಸಹಾಯಕ್ಕೆ, ನಿನ್ನನ್ನೇ ಕಡಗೋಲಾಗಿಟ್ಟು ಕಡಿಯುತ್ತೇವೆ. ಆವಾಗ ಪರ್ವತಾಭಿಮಾನಿ ದೇವತ ಬ್ರಹ್ಮದೇವರ ಆಜ್ಞೆಯಿಂದ ಸರಿ ಅಂದ. ವಾಸುಕಿಯನ್ನು ಕೇಳಿದರು, ನಿನ್ನ ಹಗ್ಗವನ್ನಾಗಿಟ್ಟು ಕಡಿಯುತ್ತೇವೆ, ನೀನೊಪ್ತೀಯ, ನಾನು ಒಪ್ತೇನೆ, ಸರಿ. ತರೋದು ಯಾರು? ಮಂಧರ ಪರ್ವತ ಬಹಳ ದೊಡ್ಡದು, ಆ ತರಲಿಕ್ಕಾಗಿ ದೇವದೈತ್ಯರು ಹೊರಟ್ರಂತೆ. ಅಲ್ಲಿ ಹೇಳುತ್ತಾರೆ, ಪ್ರತಿಯೊಬ್ಬರೂ ಅಂದುಕೊಂಡ್ರು ಈ ಚಿಕ್ಕ ಪರ್ವತ ತರಲಿಕ್ಕೆ ಇವರೆಲ್ಲ ಯಾಕೆ, ನಾನೊಬ್ಬನೇ ಸಾಕು ಅಂತ ಎಲ್ಲರೂ ಅಂದುಕೊಂಡ್ರಂತೆ. ಹೋದರು ಒಬ್ಬರು ಇಬ್ಬರು ಮೂರು ನಾಲ್ಕು ಎಲ್ಲ ಸೇರಿ ಎತ್ತಲಿಕ್ಕೆ ನೋಡಿದರು, ಆಗಲಿಲ್ಲ. ಎಲ್ಲರೂ ಸೇರಿ ಮೇಲಕ್ಕೆತ್ತಲಿಕ್ಕೆ ನೋಡಿದರೆ ಭುಜದ ಮೇಲೆ ಜಾರಿ ಬಿದ್ದು ಕೈ ಕಾಲು ಪುಡಿ ಎಲ್ಲರದ್ದು. ಅವಾಗ ಕೂಗಿ ಕರೆದರು, ಸ್ವಾಮಿ ನೀನೇ ಬಾರಯ್ಯ. ಸಂಕಟ ಬಂದಾಗ ವೆಂಕಟರಮಣ, ನಾವು ಕೂಡ ದೇವರನ್ನ ಹಾಗೇ ಕೇಳ್ತಾ ಇರ್ತೀವಿ. ಏನಂತ ಕೇಳ್ತೀವಿ? ಸ್ವಾಮಿ ನನ್ನ ಜೀವನದಲ್ಲಿ ಯಾವ್ಯಾವ ಕಷ್ಟ ಬರುತ್ತೋ ಎಲ್ಲದಕ್ಕೂ ನೀನೇ ಬರಬೇಕು ಅಂತ ಒಮ್ಮೆಲೆ ಕರೆಯಲ್ಲ. ಏನು ಈ ಕಷ್ಟ ಕಳೆದ್ರೆ ಸಾಕು ಸ್ವಾಮಿ, ಮುಂದೆ ನಾನು ಬರ ನಾನು ನೋಡ್ಕೊತೇನೆ, ಈ ಕಷ್ಟ ಕಳೆದ್ರೆ ಸಾಕು, ಮತ್ತೊಂದು ಕಷ್ಟ ಮತ್ತು ಬಾರಯ್ಯ, ಅದೇ ನಡೆಯುತ್ತಾ ಇದೆ. ಕರೆದರು, ಬಂದ ಸ್ವಾಮಿ ಗರುಡನ ಮೇಲೆ ಬಂದ, ಆ ಪರ್ವತವನ್ನು ಎತ್ತಿ ಹಿಡಿತಾ ಇದ್ದಾನೆ. ಹಸ್ತೇನ ಏಕೇನ ಲೀಲಯ, ಒಂದೇ ಕೈಯಲ್ಲಿ ಹಿಡಿತಾ ಇದ್ದಾನೆ. ಏನು ಮಾಡಿದ ಮತ್ತು ಕೇಳಿದರು, ಸ್ವಾಮಿ ಇದನ್ನು ಹೊತ್ತುಕೊಂಡು ಹೋಗಬೇಕು, ಎತ್ತಲಿಕ್ಕೆ ಆಗಿಲ್ಲ, ಹೊತ್ತುಕೊಂಡು ಹೋಗಿ ಸಮುದ್ರದಲ್ಲಿಡಬೇಕಯ್ಯ. ಹೌದಾ, ಎಷ್ಟು ಬೇಕು ನಿಮಗೆ? ಸಮುದ್ರದಲ್ಲಿ ಇಟ್ಟರೆ ಸಾಕು, ಬೇಕ ಕೆಲಸ ನಾವು ನೋಡ್ಕೊಳ್ತೇವೆ. ಸರಿ ಆಯ್ತಪ್ಪ. ಗರುಡನ ಮೇಲೆ ಪರ್ವತವನ್ನು ಇಟ್ಟ, ಗರುಡ ದೇವರು ಸುಲಭವಾಗಿ ತಗೊಂಡು ಹೋಗಿ ನಮ್ಮ ಕೈಯಲ್ಲಿ ಸಾಸಿವೆ ಕಾಳಿದ್ರೆ ಹೇಗೆ ಬಿಸಾಡುತ್ತೇವೋ ಹಾಗೆ ಪರ್ವತವನ್ನು ಬಿಸಾಡಿ ಬಂದರು, ಇಟ್ಟು ಬಂದರು. ಕೇಳಿದ್ದೆಷ್ಟು? ಇಟ್ಟರೆ ಸಾಕು, ಇಟ್ಟು ಬಂದರು. ಬಂದ ಕೂಡಲೇ ಪರ್ವತ ಮುಳುಗ್ತಾ ಇದೆ. ಆವಾಗ ಮತ್ತು ಹಿಡಿಲಿಕ್ಕಾಗಿಲ್ಲ, ಸ್ವಾಮಿ ತಪ್ಪಾಯಿತು, ಪರ್ವತ ಹಿಡಿಬೇಕಪ್ಪ. ಆವಾಗ ಬಂದ, ಲಕ್ಷ ಯೋಜನ ವಿಸ್ತಾರವಾದ ಬೆನ್ನು, ಅಷ್ಟು ದೊಡ್ಡ ಬೆನ್ನಿನಿಂದ ಕೂರ್ಮ ರೂಪಿಯಾಗಿ ಬಂದ, ಆ ಪರ್ವತವನ್ನು ಎತ್ತಿ ಹಿಡಿಯುತ್ತಾ ಇದ್ದಾನೆ. ಆ ಕೂರ್ಮ ರೂಪಿಯಾದ ಭಗವಂತ ಬಿಡುವಂಥ ಶ್ವಾಸ ನಿಶ್ವಾಸಗಳ ಆ ಕಾರ್ಯ ಹೇಗಿತ್ತು ಅಂದರೆ, ಆ ನೀರಿನೊಳಗೆ ಉಸಿರನ್ನು ಬಿಡುತ್ತಾ ಇದ್ದಾನೆ, ನೀರೆಲ್ಲ ಚೆಲ್ಲ ಪಿಲ್ಲಿ ಆಗ್ತಾ ಇದೆ ಸಮುದ್ರದ್ದು ಅಂಥ ರೂಪದಿಂದ ಪರ್ವತವನ್ನು ಹಿಡಿದ. ಆತನ ಬೆನ್ನಿನ ಮೇಲೆ ದೊಡ್ಡ ಬಾಳೆ ಎಲೆ ಮೇಲೆ ಚಿಕ್ಕ ಅರಿಶಿನದ ಮುದ್ದೆ ಮಾಡಿದರೆ ಹೇಗಿರುತ್ತೆ, ಗೌರಿ ಪೂಜೆ ಮಾಡಕ್ಕೆ ಮಾಡ್ತೀರಲ್ಲ, ಆ ಥರ ಇತ್ತಂತೆ ಪರ್ವತ. ಸರಿ, ಎಲ್ಲರೂ ಸೇರಿದರು, ಸ್ವಾಮಿ ಕಡೀತೇವೆ, ಕಡೀರಿ. ಇಲ್ಲಿ ನಾನು ನಾನು ನಾನು, ಹೋದರೆ ನೀನು, ಅದೇ ಸಮುದ್ರ ಮಥನ ಘಟ್ಟ. ಎಲ್ಲರೂ ಸೇರಿ ಕಡೀಲಿಕ್ಕೆ ನೋಡಿದರು, ಆ ಪರ್ವತ ಕಡಗೋಲು ಬುಡಗಟ್ಟಿಯಾಯಿತು, ದೇವ ಹಿಡ್ದ, ಆದರೆ ಮೇಲಕ್ಕೆ ಹಾರತಾ ಇದೆ, ಕಡಗೋಲು ಮೇಲಕ್ಕೆ ಹಾರತಾ ಇದೆ. ಹೇಗೆ ಹಾರಿತು? ವಾದಿರಾಜರು ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಭರ್ಜಿತ ಬೀಜವತ್, ಈ ಹುರಿಯೋ ಪುಟ್ಟಿಯಲ್ಲಿ ಅರಳು ಮಾಡಲಿಕ್ಕೆ ಧಾನ್ಯವನ್ನು ಹುರಿದಾಗ ಹೇಗೆ ಹಾರುತ್ತೋ ಹಾಗೆ ಪರ್ವತ ಹಾರತಾ ಇದೆ ಅಂತೆ. ಪರ್ವತ ಅಂದರೆ ಚಿಕ್ಕ ಗುಂಡಕಲ್ಲಲ್ಲ, ಆ ಪರ್ವತದಲ್ಲಿ ಸಾವಿರಾರು ಗುಹೆಗಳು, ಆ ಗುಹೆಗಳಲ್ಲಿ ಆನೆಗಳು ಸಿಂಹಗಳು ಎಲ್ಲ ಇದ್ದವು, ಆಕಾಶವನ್ನು ತಾಕುವ ಮರಗಳು ಎಲ್ಲ ಇದ್ದರೆ ಸಜೀವವಾಗಿ ಪರ್ವತವನ್ನೇ ತಂದಿಡ್ತಾ ಇದ್ದಾರೆ. ಆ ಪರ್ವತವನ್ನು ಒಮ್ಮೆಲೆ ಕಡೀಲಿಕ್ಕೆ ಶುರು ಮಾಡಿದರೆ ಆ ಪರ್ವತದಲ್ಲಿರುವಂಥ, ಭಾರತದಲ್ಲಿ ಚೆನ್ನಾಗಿ ಬರುತ್ತೆ, ಪರ್ವತದಲ್ಲಿ ಗಿಡಗಳೆಲ್ಲ ಒಂದಕ್ಕೊಂದು ಬಡ್ಕೊಂಡು ಚೆನ್ನಾಗಿ ಅಗ್ನಿ ಹುಟ್ಟಿ ಇಡೀ ಪರ್ವತವೆಲ್ಲ ಉರಿತಾ ಇದೆ. ಅಂಥ ಉರಿಯೋ ಪರ್ವತವನ್ನು ಕಡಿತಾ ಇದ್ದಾರೆ. ಅಲ್ಲಿ ಹಾವುಗಳು, ಆನೆಗಳು, ಸಿಂಹಗಳು ಹಾರಿ ಸಮುದ್ರಕ್ಕೆ ಬೀಳ್ತಾ ಇವೆ, ಏನೋ ಆಗಿಬಿಟ್ಟಿದೆ ಈ ಪರ್ವತಕ್ಕೆ ಅಂತ ಅದಕ್ಕೇನು ಗೊತ್ತಾಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ಅದಕ್ಕೆ ಹೇಳ್ತಾರೆ, ಸಮುದ್ರ ಮಥನ ಘಟ್ಟ ಕೇಳಿದ್ರೆ ಸಾಲದು, ನೋಡಿದ್ರೆ ಚೆನ್ನಾಗಿರುತ್ತೆ, ನಮ್ಗೆ ನೋಡ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ಆ ಟ್ರಾನ್ಸಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಭೀಕರವಾದ ರೀತಿಯಲ್ಲಿ ಕಡಿತಾ ಇದ್ದಾರೆ. ಆ ಕಡಿಯೋ ಕಾಲಕ್ಕೆ ದೇವರಿಗೆ ಹೇಗಿತ್ತು, ಆತನ ಬೆನ್ನಿನ ಮೇಲೆ ಪರ್ವತ ಬೆಟ್ಟವನ್ನಿಟ್ಟು ಕಡದದ್ದು, ಎಷ್ಟು ಭಾರ ಇರಬೇಕು ಅದಕ್ಕೆ ಹೇಳಿದ್ರು. ಆ ಪರ್ವತವನ್ನು ರಭಸದಿಂದ ಕಡದಾಗ ದೇವರ ಬೆನ್ನಿನ ಮೇಲೆ ಹೇಗಿತ್ತಯ್ಯ ಅಂದು ಚೂರು ತುರಿಸಿದಂತೆ ಆಗ್ತಾ ಇತ್ತು. ಅಷ್ಟು ದೊಡ್ಡ ಪರ್ವತ ಸರ 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 ತಿರುಗ್ತಾ ಇದ್ರೆ ಭಾರದಿಂದ ಏನೂ ಆಗಿಲ್ಲ ಭಗವಂತನಿಗೆ. ತದನಂತರ ಆ ಪರ್ವತ ಮೇಲಕ್ಕೆ ಹಾರತಾ ಇದ್ರೆ ತಾನೇ ಅಜಿತ ನಾಮಕನಾಗಿ ಬರ್ತಾ ಇದ್ದಾನೆ ಭಗವಂತ. ಆ ಅಜಿತ ನಾಮಕನಾಗಿ ಬಂದು ತಾನೇನು ಮಾಡುತ್ತಾ ಇದ್ದಾನೆ, ಸಹಸ್ರಬಾಹು, ಸಾವಿರ ಕೈಗಳಿಂದ, ಸಾವಿರ ಅಂದರೆ ಸಾವಿರ ಎಲ್ಲ, ಅನಂತ ಕೈಗಳಿಂದ ಭಗವಂತ ಬರ್ತಾ ಇದ್ದಾನೆ. ಪರ್ವತ ಆತನ ಮುಂದೆ ಎಷ್ಟಿದೆ ಅಂದರೆ ನಾವು ನಿಂತರೆ ನಮ್ಮ ಮುಂದೆ ಕಡಗೋಲೆಷ್ಟಿರುತ್ತೆ, ಇಷ್ಟೇ ತಾನೆ ನಮ್ಮಷ್ಟಿರುತ್ತಾ ಇರಲ್ಲ. ನಾವು ಕೂತ್ರೆ ನಮ್ಮ ಮುಖದವರೆಗೆ ಬರುತ್ತೆ ಕಡಗೋಲು ಕಡಿಯಲಿಕ್ಕೆ. ಹಾಗೆ ದೇವರ ಮುಂದೆ ಪರ್ವತ ಇಷ್ಟು ಚಿಕ್ಕದಾಗಿತ್ತು. ಆಗ ಅಷ್ಟು ದೊಡ್ಡ ರೂಪ ಧಾರಣೆ ಮಾಡಿದ ಪರ್ವತದ ಮುಂದೆ ದೇವದಾನವರು ಇಷ್ಟಿಷ್ಟಿದ್ರೆಲ್ಲರೂ ಚಿಕ್ಕ ಚಿಕ್ಕವರಾಗಿದ್ರು. ಆ ಪರ್ವತ ದೇವರ ಮುಂದೆ ಇಷ್ಟಿತ್ತು. ಸಾವಿರ ಕೈಗಳಿಂದ ಆ ಪರ್ವತ ಹಾರದಂತೆ ಒತ್ತಿ ಹಿಡಿಯುತ್ತಾ ಇದ್ದಾನೆ. ಭೀಕರವಾಗಿ ಕಡಿಯುವ ಕಾಲಕ್ಕೆ ಅಲ್ಲಿ ಹೇಳ್ತಾರೆ, ಯಾರ್ಯಾರು ಎಲ್ಲಿ ಹಿಡಿಯಬೇಕು, ವಾಸುಕಿಯ ಮುಖ ಹಿಡಿಯಬೇಕಾಗಿದ್ದವರು ಯಾರು, ಬಾಲ ಯಾರು ಹಿಡಿಯಬೇಕು ಅಂತ. ಅವಾಗ ದೇವ ಹೇಳಿದ ದೇವತೆಗಳಿಗೆ, ನೀವು ಮುಖ ಹಿಡಿಯಿರಿ, ದೈತ್ಯರು ಬಾಲ ಹಿಡಿಯಲಿ. ಈ ರಿವರ್ಸ್ ಆಟಿಟ್ಯೂಡ್ ಅಂತಿರುತ್ತೆ ಮನುಷ್ಯರಲ್ಲಿ ಅಲ್ವಾ. ನಾವು ಊರಿಗೆ ಹೋಗಬೇಕು, ಊರಿಗೆ ಹೋಗಲೇಬಾರ್ದು. ನಾನು ಊರಿಗೆ ಹೋಗಲ್ಲ, ಹೋಗಲೇಬೇಕು, ಯಾಕೆ ಹೋಗಲ್ಲ ನೋಡುತ್ತೇವೆ ಅಂತ. ಅಂದರೆ ಊರಿಗೆ ಹೋಗಬೇಕಾದ್ರೆ ಅವ್ರು ಸರಿ ಏನಂತ ಅನ್ಬೇಕು, ನಾನು ಊರಿಗೆ ಹೋಗೋದೇ ಇಲ್ಲ ಅಂದರೆ ಊರಿಗೆ ಕಳಿಸಿಕೊಡ್ತಾರೆ. ರಿವರ್ಸ್ ಆಟಿಟ್ಯೂಡ್ ದೈತ್ಯರದ್ದದೆ, ರಿವರ್ಸ್ ಆಟಿಟ್ಯೂಡ್. ಅವ್ರು ನೋಡಿದ್ರು ಹೆಡೆ ದೇವತೆಗಳು ಹಿಡಿಬೇಕಾ, ನಾವು ಕಾಲು ಹಿಡಿಬೇಕಾ, ಇಲ್ಲ ನಾವೇ ಹೆಡೆ ಹಿಡಿತೀವಿ. ಹೌದಾ, ಬನ್ನಿ. ಯಾಕೆ, ಹೆಡೆಯಿಂದ ಮುಂದೆ ವಿಷ ಬರಲಿಕ್ಕಿದೆ, ದೇವತೆಗಳನ್ನು ಮೊದಲೇ ಪುಚ್ಛ ಹಿಡಿಯಿರಿ ಅಂದರೆ ಅಲ್ಲೇನೋ ಇದೆ ಅಂತ ಅಲ್ಲಿಗೆ ಬರ್ತಾರೆ. ಅದಕ್ಕೆ ರಿವರ್ಸ್ ಆಗಿ ಭಗವಂತ ಮಾಡಿಸಿದ. ಅದಕ್ಕೆ ನಮ್ಮಲ್ಲಿ ಏನಾದರೂ ರಿವರ್ಸ್ ಆಟಿಟ್ಯೂಡ್ ಬಂದಿದ್ರೆ ದೈತ್ಯರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತರ್ಥ. ಸರಿ, ತದನಂತರ ಅವರು ಹೆಡೆಯನ್ನೇ ಹಿಡಿದರು, ಇವರು ಪುಚ್ಛವನ್ನೇ ಹಿಡಿದರು, ಚೂರು ಕಡಿಯಲಿಕ್ಕೆ ಪ್ರಯತ್ನ ಮಾಡಿದರು, ಸುಸ್ತಾಗಿ ಬಿದ್ದರು. ಅಪ್ಪ ಆಗ್ತಾ ಇಲ್ಲ ಹರಿಯೇ, ಕೈ ಕಾಲು ಪುಡಿ ಆಗ್ತಾ ಇದೆ, ಇಷ್ಟು ದೊಡ್ಡ ಹಾವಿಡ್ಕೊಂಡು ಈ ಪರ್ವತ ಸೆಳೀಲಿಕ್ಕೆ ಆಗ್ತಾ ಇಲ್ಲ. ಪರ್ವತ ರಾಜ ಹೇಳಿದ, ಮಂಥರ ಪರ್ವತ, ಇವರು ಸೆಳೀತಾ ಇದ್ರೆ ನಾನು ಪರ್ವತ ಪುಡಿ ಪುಡಿ ಆಗ್ತಾ ಇದೆ. ಅಲ್ಲ, ಪರ್ವತ ಪುಡಿ ಆಗುತ್ತಾ, ಒಂದು ಸಲ ಬದರಿ ಯಾತ್ರೆ ಮಾಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ಪರ್ವತ ಅದು, ದೊಡ್ಡ ಪರ್ವತ. ಪರ್ವತ ಹೇಗೆ ನಿರ್ಮಾಣ ಆಗಿರುತ್ತೆ ಅಂದರೆ ಕಲ್ಲು ಅಲ್ಲಿ ಮಣ್ಣು, ಕಲ್ಲು ಮಣ್ಣು, ಕಲ್ಲು ಮಣ್ಣು, ಎಲ್ಲ ದೊಡ್ಡ ಪರ್ವತ. ಮಳೆ ಬಿದ್ದರೆ ಸಾಕು, ನೀರು ತಗಲಿದ್ರೆ ಸಾಕು, ಮಣ್ಣು ಕರಗಿ ಹೋಗುತ್ತೆ, ಇಡೀ ಪರ್ವತದ ಒಂದು ಭಾಗ ಸರಿದು ಬೀಳುತ್ತೆ. ಅಲ್ಲಿದ್ದವರು ಕೃಷ್ಣಾರ್ಪಣ ಅಷ್ಟೇ, ಇನ್ನೇನೂ ಆಗಲ್ಲ. ಕೆಲವೊಂದ್ಸಲ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಬದರಿಯಾತ್ರೆ ಮಾಡಿದ್ದೀರಾ? ಮಾಡಿಲ್ಲ ಅಂತ ಕಾಣುತ್ತೆ. ಮಾಡಿದ ಕಾಲಕ್ಕೆ ನಾವು ಹೋಗ್ತಾ ಇದ್ರೆ ಅಡ್ಡಿ ಇಲ್ಲ, ನಾವು ಹೋಗ್ತಾ ಇದ್ರೆ ಅಡ್ಡಿ ಇಲ್ಲ. ನಾವು ಹೋಗುವಾಗ ಎದುರಿಗೆ ಬಸ್ಸು ಹೋಗ್ತಾ ಇದ್ರೆ ಅವಾಗ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ನಾವು ಆ ಬಸ್ಸನ್ನು ನೋಡ್ತಾ ಇದ್ರೆ ರೋಡ್ ಇಷ್ಟೇ ಇರುತ್ತೆ, ಅದರಲ್ಲಿ ಬಸ್ಸು ಒಂದು ಅಡಿ ದೂರದಲ್ಲಿ ಓಡ್ತಾ ಇರುತ್ತೆ. ಅಡಿ ದಾಟಿದ್ರೆ ಕಳಗೆ, ಅಲ್ಲಿಂದ ನೋಡಿದರೆ ದೊಡ್ಡ ಗಂಗಾ ನದಿ ಚಿಕ್ಕ ಕಾಲುವೆ ಥರ ಕಾಣಿಸ್ತಾ ಇರ್ತಾಳೆ. ಬಿದ್ದರೆ ಬಸ್ಸು ಕಾಣಿಸೋದೇ ಇಲ್ಲ, ಕೃಷ್ಣಾರ್ಪಣ. ಅಂಥ ಕಡೆ ಅವರು ಅಷ್ಟು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಆ ಟೈರ್ ಹಾಗೆ ಎಷ್ಟು ಅಂದರೆ ಇಷ್ಟೇ ಇಷ್ಟು ದೂರದಲ್ಲಿ ಟೈರ್ ಹೋಗ್ತಾ ಇರುತ್ತೆ, ಈಚೆ ಕೂತವರಿಗೆ ಹೊಡಿತಾ ಇರುತ್ತೆ, ಎಲ್ಲಿ ಬೀಳುತ್ತಾರೋ ಎಲ್ಲಿ ಬೀಳುತ್ತಾರೋ ಅಂತ. ಆ ರೋಡ್ ಹೇಗಿರುತ್ತೆ, ರೋಡಿಗೆ ಬೇಸ್ ಸ್ಟ್ರೈಟ್ ಆಗಿರಲ್ಲ, ಹೀಗಿರುತ್ತೆ ಬೆಟ್ಟದ್ದು. ಇದು ಚೂರು ಮುರಿತಾ ಇಡೀ ರೋಡ್ಡೇ ಕಟ್ಟಾಗುತ್ತೆ, ಬಿದ್ದೋಗುತ್ತೆ. ಆದರೂ ನಮ್ಮವರು ಬದರಿ ಯಾತ್ರೆ ಮಾಡುತ್ತಾರೆ. ಹೋದರೆ ಹೋದರು ನಮ್ಮ ನಾರಾಯಣನ ನೋಡ್ಕೊಂಡು ಬರಬೇಕು ಅಂತ ಎಷ್ಟು ದೀಕ್ಷೆಯಿಂದ ಹೋಗ್ತಾರೆ. ಅಲ್ಲ ಸಾಯಲ್ಲ ಅಂತೀರಾ? ಒಂದು ಸಲ ನಾವು ಹೋಗುವಾಗ ನಮ್ಮ ಗಾಡಿ ನಿಂತಿದೆ, ಎದುರಿಗೆ ಒಂದು 10 ಜನ ಎಲ್ಲ ನೋಡುತ್ತಾ ಇದ್ದಾರೆ ಕಳಕ್ಕೆ. ಏನಾಯಿತು, ಈಗೆ ಒಂದು ಬಸ್ ಬಿತ್ತು ಅಂದರು. ಅದು ಕೇಳಿ ನಾವು ಮುಂದಕ್ಕೆ ಹೋಗಬೇಕು. ಹೇಗಿರುತ್ತೆ, ಎಲ್ಲರಿಗೂ ಬಿ ಪಿ ಫುಲ್ ರೈಸ್ ಆಗಿದೆ, ಎಲ್ಲಿ ಬೀಳ್ತೀವೋ ಏನಾಗ್ತೀವೋ ಏನೋ ಅಂತ. ದೇವರನ್ನು ನೋಡಿ ಕಳಗಿರೋ ಬರೋಷ್ಟೊತ್ತಿಗೆ ದೇವರು ಕಾಣಿಸಿಯೇ ಬಿಡುತ್ತಾರೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಪರ್ವತ ಪುಡಿ ಆಗೋದು ಹೀಗೆ. ಆಗ ದೇವ ಅಂದ, ಹೆದರಬೇಡಿ ವಾಸುಕಿ ಅಂದರು, ನನ್ನ ಮೈ ಪುಡಿ ಆಗ್ತಾ ಇದೆ, ನಾನಿರಲ್ಲ. ಆವಾಗ ದೇವ ಒಂದು ರೂಪದಿಂದ ವಾಸುಕಿಯಲ್ಲಿ, ಒಂದು ರೂಪದಿಂದ ಬೆಟ್ಟದಲ್ಲಿ, ಒಂದು ರೂಪದಿಂದ ದೈತ್ಯರಲ್ಲಿ ದಾನವರಲ್ಲಿ ತಾನೇ ನಿಂತ. ಮೇಲೂ ಹಿಡಿದ, ಕಲಗೂ ಹಿಡಿದ, ಅವರ ಕೈಯಲ್ಲಿ ಕೈ ಇಟ್ಟು ಕಡಿಸಿದ. ಸುಲಭ ಆಯ್ತು ಅವರಿಗೆಲ್ಲ. ಹೇಗೆ ರಥೋತ್ಸವ ನಡೆಯೋ ಕಾಲಕ್ಕೆ, ಎಲ್ಲರೂ ಸೆಳೆಯೋ ಕಾಲಕ್ಕೆ ನಾವು ಕೈ ಹಾಕಿರ್ತೀವಿ. ಕೈ ಹಾಕಿ ಸೆಳಿತಾ ಇದ್ರೆ ನಮ್ಮ ಭ್ರಾಂತಿ ಎಷ್ಟಿರುತ್ತೆ ಅಂದರೆ, ನಾನು ಸೆಳೆದಕ್ಕೆ ರಥ ಬರ್ತಾ ಇದೆ ಎಂಬ ರೀತಿಯಲ್ಲಿ ಬರ್ತಾ ಇರುತ್ತೆ. ನಾವು ಇನ್ನ ನಾವು ಸೆಳೆದು ಬರುತ್ತಾ, ಎಲ್ಲರೂ ಕೈ ಹಾಕಿದರೆ ಬರುತ್ತೆ. ಇಲ್ಲ, ರಹಸ್ಯ ಏನು ಅಂದರೆ, ಹಿಂದೆ ಒಂದು ಆನೆ ಕೂತಿರುತ್ತೆ, ಆನೆ ದುಡ್ತಾ ಇರುತ್ತೆ. ಆನೆ ದುಡ್ತಾ ಇರೋ ಕಾಲಕ್ಕೆ ಇವರೆಲ್ಲ ಆನಂದ, ಅದು ನಿಲ್ಲಿಸ್ತಾ ಏನಂದ್ರೂ ಬರಲ್ಲ. ಹಾಗೆ ಭಗವಂತ ಆನೆ ದುಡ್ತಾ ಇದ್ರೆ ಎಲ್ಲ ಆಗ್ತಾ ಇದೆ, ಸುಲಭವಾಗಿ ಆ ಸಮೃತ ಮಥನ ಘಟ್ಟ ನಡೀತಾ ಇದೆ. ಸರಿ, ಮೊದಲು ಬಂದದ್ದು ಯಾವುದಯ್ಯ ಅಂದರೆ, ಭೀಕರವಾದ ಹಲಾಹಲ ವಿಷ ಬರ್ತಾ ಇದೆ. ಆ ವಿಷ ವಾಯು ರೂಪದಿಂದ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಅದು ಬಂದ ವೇಗಕ್ಕೆ ಹೆಡೆ ಹಿಡಿದಂಥ ದೈತ್ಯರಿಗೆ ಬಡಿದಿದೆ. ಆದರೆ ಅಲ್ಲಿ ದೇವತೆಗಳು ಹಿಂದೆ ಇದ್ರಲ್ಲ, ಅವರಿಗೆ ಬಡಿಯುತ್ತಾ ಅಂದರೆ ಆ ವಿಷ ವಾಸುಕಿಯ ಮುಖದಿಂದ ಹಿಡಿದು ಕಡದಾಗ ಊರ್ಧ್ವ ಮೇಲ್ಮುಖವಾಗಿ ವಿಷ ಚಿಮ್ಮತಾ ಇದೆ. ಚಿಮ್ಮಿ ಏನಾಯಿತು, ಮೇಲಿರುವ ಮೇಘಗಳಿಗೆ ಬಡಿಯಿತು. ಬಡಿದ್ರೆ ಮೇಘಗಳೆಲ್ಲ ಮಳೆ ಸುರಿಲಿಕ್ಕೆ ಶುರುವಾಯಿತು. ಆವಾಗ ದೇವತೆಗಳಿಗೆ ಆ ವಿಷ ಪ್ರಭಾವ ಇಲ್ಲದೇನೆ ಆಯಿತು. ಅದರಿಂದ ನಮಗೂ ಕೂಡ ಜೀವನದಲ್ಲಿ ನಾನಾ ಕಷ್ಟವೆಂಬ ಹಾಲಾಹಲ ಬಂದಾಗ ಭಗವಂತನನ್ನು ನಂಬಿದರೆ ತಾನೇ ಕರುಣೆಯ ವೃಷ್ಟಿಯನ್ನು ಮಾಡಿ ರಕ್ಷಣೆ ಮಾಡುತ್ತಾನೆ, ಅದನ್ನೇ ತಿಳಿಸಿಕೊಡುತ್ತಾರೆ. ತದನಂತರ ಮಥನ ಆಗ್ತಾ ಇದೆ, ಆ ಕಾಲಕೂಟ ಬಂದಿದೆ, ನಾಥ ಯಾರು ರಕ್ಷಣೆ ಮಾಡಲಿಕ್ಕೆ? ಆವಾಗ ಬಂದರು ವಾಯುದೇವರು. ಬ್ರಹ್ಮದೇವರು ಹೇಳುತ್ತಾರೆ, ದೇವರ ಅಪ್ಪಣೆ ಆಗಿದೆ, ವಾಯುದೇವರಿಗೆ ಹೇಳುತ್ತಾರೆ, ನೀವು ಹೋಗಿ ಆ ವಿಷವನ್ನು ಪಾನ ಮಾಡಬೇಕಂತೆ. ವಾಯುದೇವರು ಬಂದರು, ಪೂರ್ಣವಾದ ವಿಷವನ್ನು ತಾವು ದ್ರವೀಕರಣ ಮಾಡಿದರು. ಕಂಡೆನ್ಸ್ ಅಂತ ಹೇಳ್ತಾರಲ್ಲ, ಗಾಳಿಯ ರೂಪದಲ್ಲಿದ್ದನ್ನು ದ್ರವ ರೂಪದಲ್ಲಿ ತಂದರು, ವಾಯು ರೂಪದಲ್ಲಿ ವೇಪರ್ ಆಗಿದ್ದದನ್ನು ಕಂಡೆನ್ಸ್ ಮಾಡಿ ಲಿಕ್ವಿಫೈ ಮಾಡಿದ್ರವರು. ಅದನ್ನು ಕುಡಿಲಿಕ್ಕೆ ನೋಡಿದಾಗ ಕುಡಿತಾರೆ, ರುದ್ರದೇವರಂದರು ನಂದು ಚೂರು ಸೇವೆ ಇರಲಿ. ಅದಕ್ಕೆ ಚೂರು ತಗೊಂಡು ಎರಡು ತೊಟ್ಟನ್ನು ಚೆನ್ನಾಗಿ ವಿಷ ಕಡಿಮೆ ಮಾಡಿ ಕೊಟ್ಟರು. ಕೊಟ್ಟರೆ ಅದು ಕುಡಿಯೋ ಕಾಲಕ್ಕೆ ಕಂಠಕ್ಕೆ ಬರೋ ಹೊತ್ತಿಗೆ ತುಂಬ ತಡೆಯಲಾರದೆ ಒದ್ದಾಡಿದಾಗ ಮೇಲೆ ಚಂದ್ರನನ್ನು ಗಂಗೆಯನ್ನು ಇಟ್ಟುಕೊಂಡ್ರೆ ತಾಪ ಕಳೆಯಿತು. ವಾಯುದೇವರಿಗೆ ಇಷ್ಟು ಕುಡಿದ್ರು ಏನೂ ಆಗಿಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ರುದ್ರದೇವರ ಮೂಲಕ ವಾಯುದೇವರ ಮೂಲಕ ಆ ದೇವರನ್ನು ಉಪಾಸನೆ ಮಾಡುತ್ತಾರೆ. ಸರಿ, ತದನಂತರ ಎಲ್ಲ ಒಂದೊಂದು ಬರಲಿಕ್ಕೆ ಶುರು ಮಾಡಿತು. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಅಪ್ಸರಶಾಸ್ತ್ರೀಯರು ಎಲ್ಲ ಬಂತು. ಒಬ್ಬೊಬ್ಬರು ನಮಗಿದು 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 ಅಂದು ತಗೊಂಡ್ರು. ಯಾರಿಗೂ ಸಿಗದ ವಸ್ತು ಹೊರಗೆ ಬರ್ತಾ ಇದೆ. ಎಲ್ಲರೂ ನಿಂತಿದ್ದಾರೆ, ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ, ದೇವತೆಗಳು ನಿಂತರಂತೆ. ತಮಗೆ ಬರಲಿ ಅಂತಲ್ಲ, ತಾಯಿ ಅಂತ ತಲೆಬಾಗಿ ನಿಂತಿದ್ದಾರೆ. ದೈತ್ಯರು ನಿಂತರು, ನಮ್ಮನ್ನು ಒರೆಸಿದರೆ ಚೆನ್ನಾಗಿರುತ್ತೆ, ಮಾಲೆ ಹಿಡ್ಕೊಂಡು ಬಂದು ಎಲ್ಲರ ದೋಷಗಳನ್ನು ಎಣಿಸಿ 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 ಹರಿಯೇ ಸರ್ವೋತ್ತಮದಲ್ಲಿ ಹಾರ ಹಾಕ್ತಾಳೆ. ಅಷ್ಟಮಸ್ಕಂದ ಭಾಗವತವೆಲ್ಲ ಹರಿ ಸರ್ವೋತ್ತಮತ್ವವನ್ನು ಎತ್ತಿ ತೋರುವ ಘಟ್ಟಗಳೇ. ಸರಿ, ಎಂದೆಂದು ಬಾಡದ ಅರವಿಂದ ಮಾಲೆಯ ಇಂದಿರೆ ಕೊರಳಲ್ಲಿ ಹಾಕ್ತಾ ಇದ್ದಾಳೆ. ಇಬ್ಬರ ಮದುವೆ ಆಯಿತು. ತದನಂತರ ಬಂದದ್ದೇ ಅಮೃತ. ಭಗವಂತ ಧನ್ವಂತರಿ ರೂಪಿಯಾಗಿ ಅಮೃತವನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ. ಬಂದ ಕೂಡಲೇ ದೈತ್ಯರು ದೇವರ ಕೈಯಲ್ಲಿರುವ ಅಮೃತ ಕಲಶವನ್ನು ಕದೀತಾ ಇದ್ದಾರೆ. ಪ್ರಶ್ನೆ, ದೇವರ ಕೈಯಲ್ಲಿರುವ ವಸ್ತುವನ್ನು ಯಾರಾದರೂ ಕದಿಲಿಕ್ಕಾಗುತ್ತಾ ಅಂದರೆ, ಅವರ ಬುದ್ಧಿ ತೋರ್ಲಿಕ್ಕಾಗಿ ಭಗವಂತ ಅವರು ಕದಿಯಲಿಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಬಿಟ್ಟು ಕೊಟ್ಟಂತೆ ಮಾಡಿದ. ಅದಕ್ಕೆ ಅವರು ತಗೊಂಡು ಹೋದರು, ಜಗತ್ತಿಗೆಲ್ಲ ತೋರಿದ. ಮುಂದೆ ದೇವತೆಗಳಿಗೆ ಅಮೃತವನ್ನು ಕೊಡಲಿಕ್ಕಿದೆ, ದೈತ್ಯರಿಗೆ ಕೊಡಲ್ಲ, ಯಾಕೆ ಯೋಗ್ಯರಲ್ಲ. ಅದಕ್ಕೆ ಎಲ್ಲರೂ ಕೇಳುತ್ತಾರೆ, ನೀನು ಪಕ್ಷಪಾತ ಮಾಡಿದ್ದೀಯ, ದೈತ್ಯರಿಗೂ ಕೊಡಬೇಕಾಗಿತ್ತಲ್ಲ ಅಂದರೆ ಉತ್ತರ ಏನು ಕೊಡಬೇಕು? ಅದಕ್ಕೆ ದೇವ ಏನು ಮಾಡಿದ, ದೈತ್ಯರ ದುಷ್ಟ ಬುದ್ಧಿಯನ್ನು ತೋರಿಕೊಟ್ಟ. ಅವರೇನು ಮಾಡಿದರು, ಇಬ್ಬರೂ ಸೇರಿ ಮಥನ ಮಾಡಿದಾಗ ಇಬ್ಬರಿಗೂ ಬರಲಿ ಅಂತಿರಲಿಲ್ಲ. ಏನು ಮಾಡಿದರು, ನಮಗೇ ಬರಲಿ ಅಂತ ತಾವು ಹಿಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಅಂಥ ಕಾಲಕ್ಕೆ ನೋಡಿ, ಅವರ ಕೈಗೆ ಅಮೃತದ ಕಲಶ ಬಂದಿದೆ, ಕುಡಿಲಿಕ್ಕಾಗಿಲ್ಲ. ಯಾಕೆ, ಎಲ್ಲರ ಕೈಗಳಲ್ಲಿ ತಿರುಗ್ತಾ ಇದೆ. ಯಾಕೆ ಕುಡಿಲಿ ಆಗಲಿ, ಯಾಕೆ ಕುಡಿದಿಲ್ಲ ಅಂದರೆ, ನಾನು ಮೊದಲು ಕುಡಿಯಬೇಕು, ನಾನು ಮೊದಲು ಕುಡಿಯಬೇಕು ಅಂತ ಎಲ್ಲರೂ ಸೆಣದಾಡ್ತಾ ಇದ್ದಾರೆ, ಯಾರೂ ಕುಡಿಲಿಕ್ಕಾಗ್ತಾ ಇಲ್ಲ. ಅಂಥ ಕಾಲಕ್ಕೆ ದೇವತೆಗಳೆಲ್ಲ ದುಃಖದಿಂದ ಮುಖ ಇಟ್ಟಿದ್ದಾರೆ. ಹರೇ, ಇದೇನಯ್ಯ ಹೇಳಿದ್ದು? ಅವರೆಲ್ಲ ಕದ್ದು ಹೋಗಿದ್ದಾರೆ. ಅವಾಗ ಸ್ವಾಮಿ ಮೋಹಿನಿ ರೂಪದಿಂದ ಬರ್ತಾ ಇದ್ದಾನೆ, ಹೆಣ್ಣಿನ ರೂಪದಿಂದ. ಆ ರೂಪ ಹೇಗಿತ್ತು ವರ್ಣನೆ ಮಾಡುತ್ತಾರೆ, ತುಂಬಾ ಸುಂದರ ಅಂತೆ. ಎಷ್ಟು ಸುಂದರ ಹೇಳುತ್ತಾರೆ, ಲಕ್ಷ್ಮೀದೇವಿ ಮೊದಲುಕೊಂಡು ದೇವತಾ ಸ್ತ್ರೀಯರೆಲ್ಲ ಅವರಿಗೆ ಹೆಸರು ಸೌಂದರ್ಯ ಪ್ರಧಾನರು ಅಂತ. ಒಬ್ಬರಿಗಿಂತ ಒಬ್ಬರು ಸುಂದರರು. ಟಾಪ್ ಮೋಸ್ಟ್ ಸುಂದರಿ ಯಾರು ಅಂದರೆ ನಮ್ಮಮ್ಮ ಲಕ್ಷ್ಮಿ. ಎಲ್ಲರೂ ಅಂದುಕೊಂಡ್ರಂತೆ, ಅಯ್ಯೋ ಸೌಂದರ್ಯ ಅಂದರೆ ಹೀಗಿರಬೇಕು ಇದಲ್ಲ ಅಂತ ಎಲ್ಲರೂ ನಾಚಿತ್ತಲೆ ತಗ್ಗಿಸಿದರಂತೆ ದೇವರ ಹೆಣ್ಣು ರೂಪದ ಸೌಂದರ್ಯದ ಮುಂದೆ. ಸುಂದರವಾಗಿ ಹೇಳ್ತಾರೆ, ಆ ದೇವರು ಉಟ್ಟ ಸೀರೆಯ ನಿರಿಗೆಗಳನ್ನು ನೋಡಿ ಓಹ್ ಸೀರೆ ಹೀಗೆ ಉಡಬೇಕಾ ಅಂತ ಸರಿ ಮಾಡಿಕೊಂಡ್ರಂತೆ ತಾವು ಉಟ್ಟ ಸೀರೆಯನ್ನು. ಅಷ್ಟು ಚಂದ, ಸ್ವಾಮಿ ಏನು ಮಾಡಿದರೂ ಚಂದ. ಅಂಥ ಸ್ವಾಮಿ ಬರ್ತಾ ಇದ್ದಾನೆ, ನೋಟದಿಂದಲೇನೆ ಮೋಹವನ್ನು ಎರಚ್ತಾ ಇದ್ದಾನೆ. ದೈತ್ಯರಂದ್ರು, ನಾವು ಸಮುದ್ರ ಮಥನ ಮಾಡಿದ ಸಾರ್ಥಕ ಆಯಿತು, ಅಮೃತ ಕುಡಿದ್ರು ಬಿಟ್ಟರು ಒಂದೆ, ನೀ ನಮಗೆ ಸಿಕ್ಕಿಯಲ್ಲ ಸಾಕು ಅಂದ ಕೇಳಿದರು. ಏನು ಬೇಕು ನಿಮಗೆ, ನೀ ನಮ್ಮನ್ನು ನೋಡ್ತಾ ಇದ್ರೆ ಸಾಕು ಅಂದರು. ದೇವತಥಾಸ್ತು ಅಂದ. ಅವಾಗ ಕೇಳಿದರು, ನಮಗೆ ಅಮೃತ ಹಂಚಿಕೊಡ್ತೀಯ? ಹಂಚಿಕೊಡ್ತೇನೆ, ನನ್ನ ಖುಷಿ ಬಂದಂತೆ ಕೊಡ್ತೇನೆ, ನಿಮಗೆ ತಕ್ಕಂತೆ ಮಾಡಲ್ಲ. ಹೇಳಿದರೆ ಏನಾದರೂ ಮಾತು ಹೊರಟು ಹೋಗ್ತೇನೆ, ಏನು ಬೇಕಾದರೂ ಮಾಡು, ನೀ ಇದ್ರೆ ಸಾಕು. ಸರಿ, ತಗೊಂಡ. ದೇವತೆಗಳನ್ನು ಒಂದು ಪಕ್ಕದಲ್ಲಿ ಕೂಡಿಸಿದ, ದೈತ್ಯರನ್ನು ಕೂಡಿಸಿದ, ಎಲ್ಲರಿಗೂ ಬಡಿಸಲಿಕ್ಕೆ ಶುರು ಮಾಡಿದಾಗ ದೇವತೆಗಳಿಗೆ ಅಮೃತ ಬಡಿಸ್ತಾ ಇದ್ದಾನೆ. ದೈತ್ಯರು ಕೇಳಿದ್ದೇನು, ನೀ ನೋಡಿದರೆ ಸಾಕು, ನೋಡ್ತಾ ಇದ್ದಾನೆ. ಅವರು ಅದೇ ನೋಡ್ತಾ ಇದ್ದಾರೆ, ಅಮೃತ ಇಲ್ಲ, ಬಾಯಿಗೆ ಏನೂ ಇಲ್ಲ, ಮತ್ತು ನೋಡ್ತಾ ಇದ್ದಾರೆ, ತಮ್ಮ ಕೈಗೆ ಬೀಳತಾ ಇಲ್ಲ, ಅಲ್ಲಿ ಬೀಳತಾ ಇದೆ, ಕೇಳಿದರೆ ಎಲ್ಲಿ ಹೊರಟೋಗ್ತಾಳು ಅಂತ ಸುಮ್ಮನೆ ಇದ್ದಾರೆ. ಕೊನೆಗೆ ಎಲ್ಲರಿಗೆ ಬಡಿಸುವಾಗ ರಾಹು ಚೂರು ನೋಡಿ ನಾನು ಮಧ್ಯ ಕೊಡ್ತೇನೆ ಅಂತ ದೇವತೆಗಳ ವೇಷದಲ್ಲಿ ಬಂದರೆ ಸೂರ್ಯ ಚಂದ್ರರ ಮೂಲಕ ಸೂರ್ಯಚಂದ್ರ ಹೇಳಿದ್ರು, ಸ್ವಾಮಿ ನೋಡು ಬಂದಾರೆ. ಅವಾಗ ದೇವ ಚಕ್ರದಿಂದ ಕತ್ತರಿಸಿದ ತಲೆಯನ್ನು, ಅಮೃತ ಇಳಿಯಬೇಕಾಗಿತ್ತು ಕುತ್ತಿಗೆಯಿಂದ ಕತ್ತರಿಸಿದ. ಅವಾಗ ದೈತ್ಯರನ್ನು ಹೊರಹಾಕಿ ಆ ಶರೀರದಲ್ಲಿ ದೇವತೆಗಳು ಪ್ರವೇಶ ಮಾಡಿದರು. ಇವಾಗೇನು ರಾಹು ಕೇತುಗಳು ಅಂತ ನೀವು ಕರಿತೀರಲ್ಲ, ಅಲ್ಲಿ ದೈತ್ಯರಿಲ್ಲ, ದೇವತೆಗಳೇ ಪ್ರವೇಶ ಮಾಡಿದ್ದಾರೆ. ದೇವತೆಗಳಿಗೆ ಪೂಜಾ ಅದು, ದೈತ್ಯರಲ್ಲ ಇರೋದಲ್ಲಿ. ಸರಿ. ತದನಂತರ ವಿಶೇಷವಾಗಿರತಕ್ಕಂಥ ಭಗವಂತ ಅಮೃತವನ್ನು ದೇವತೆಗಳಿಗೆ ಕೊಟ್ಟ. ತಾನು ದೈತ್ಯರ ಮುಂದೆ ಶಂಖಚಕ್ರಧಾರಿಯಾಗಿ ನಿಂತ. ಓಹೋ, ವಿಷ್ಣು ಮಾಡಿದ್ದ ಇದು, ಇವನ ಬಂದದ್ದು. ಸರಿ, ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ದೇವತೆಗಳು ಇನ್ನೇನು ಅಮೃತ ಕುಡಿದವಲ್ಲ, ನೋ ಪ್ರಾಬ್ಲಮ್ ಅಂದುಕೊಂಡ್ರು. ಅಂದುಕೊಂಡ ಕೂಡಲೇ ದೈತ್ಯರು ದೈತ್ಯ ಮಾಯಾ ಪ್ರಯೋಗ ಮಾಡಿದರೆ ಕಂಗಾಲಾಗಿ ಬಿಡುತ್ತಾ ಇದ್ದಾರೆ ದೇವತೆಗಳು, ಅಮೃತ ಕುಡಿದಿದ್ರು. ಅವಾಗ ಮತ್ತೂ ದೇವರನ್ನ ಕರೆದ್ರು, ಸ್ವಾಮಿ ನೀನೇ ಬರಬೇಕು. ಅವಾಗ ಬಂದ ಸುದರ್ಶನ ಚಕ್ರದಿಂದ ದೈತ್ಯರ ಮಾಯೆಯನ್ನು ಕತ್ತರಿಸಿ ದೇವತೆಗಳಿಗೆ ಜಯ ಆಗುವಂತೆ ಮಾಡಿದ. ತದನಂತರ ಇಂದ್ರದೇವರ ವಜ್ರಾಯುಧದ ಪೆಟ್ಟಿಗೆ ಬಲಿಮಹಾರಾಜ ಬಿದ್ದು ಹೋಗ್ತಾ ಇದ್ದಾನೆ. ಅಂಥ ಬಲಿಮಹಾರಾಜನನ್ನ ಮೃತ ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಬದುಕಿಸ್ತಾ ಪ್ರಾಣ ಕೊಟ್ಟಾರೆ ಗುರುಗಳು. ಗುರುಗಳು ಪ್ರಾಣ ಕೊಟ್ಟದ್ದಕ್ಕೆ ತಾನು ಪ್ರಾಣ ಕೊಟ್ಟ, ಅಂದರೆ ಗುರುಗಳಿಗೆ ಸರ್ವ ಸಮರ್ಪಣೆ ಮಾಡಿಕೊಂಡ ಬಲಿಮಹಾರಾಜ. ಬಲಿಮಹಾರಾಜನ ಭಕ್ತಿ ನೋಡಿದರು ಶುಕ್ರಾಚಾರ್ಯರು. ವಿಶ್ವಜಿತ ಯಾಗ, ವಿಶ್ವವನ್ನೇ ಗೆಲ್ಲುವ ಯಾಗವನ್ನು ಮಾಡಿಸಿದರು. ಹೋಗು ನಿನ್ನದೇ ಸ್ವರ್ಗ ಅಂದರು. ಒಳ್ಳೆ ಅಕ್ಷಯ ತುಣೀರ, ಅಂದರೆ ಬಾಣ ಇಟ್ಟುಕೊಳ್ಳುವಂಥ ಬತ್ತಳಿಕೆ, ಅದರಲ್ಲಿ ಎಷ್ಟು ಬಾಣ ತೆಗೆದರೂ ಖರ್ಚಾಗಲ್ಲ, ಬವರ್ ಬರ್ತಾನೇ ಇರುತ್ತೆ. ಹಾಗೆ ಒಳ್ಳೆ ಕೋದಂಡ, ಹಾಗೆ ರಥ, ಅಶ್ವಗಳು, ಕವಚ ಕೊಟ್ಟರು ಹೋಗು ಅಂದರು. ಬಲಿಮಹಾರಾಜ ಬಂದು ಇಂದ್ರದೇವರ ಸ್ವರ್ಗದ್ವಾರದ ಮುಂದೆ ನಿಂತು ಶಂಖಧ್ವನಿ ಮಾಡಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಹೇ ಇಂದ್ರ, ಯುದ್ಧ ಬೇಡ, ನೀನು ಹೊರಡು. ಯಾಕೆ? ದೇವರ ಸನ್ನಿಧಾನ ಅಲ್ಲಿದೆ, ಅವರಿಗೆ ಜಯ, ಆದ್ದರಿಂದ ಯುದ್ಧ ಮಾಡಿದರೂ ನಿನಗೆ ಪಲಾಯನ ತಪ್ಪದು, ಬಿಟ್ಟು ಹೋಗು ಅಂದಾಗ ಚೂರು ಯುದ್ಧ ಇಲ್ಲದೆ ಬಲಿಮಹಾರಾಜನಿಗೆ ಸ್ವರ್ಗ ವಶ ಆಯಿತು. ಇತ್ತ ಇಂದ್ರದೇವರು ಓಡಿ ಹೋಗ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ಬಲಿಮಹಾರಾಜನಿಗೆ ಸ್ವರ್ಗ ಕೊಟ್ಟದ್ಯಾರಯ್ಯ, ಅಂದರೆ ಗುರು ರೂಪಿ ಹರಿಸಾಕ್ಷಾತ್. ಶುಕ್ರಾಚಾರ್ಯರ ಒಳಗಿದ್ದು ಭಗವಂತ ಆ ಬಲಿಮಹಾರಾಜನಿಗೆ ವಿಶೇಷವಾಗಿರತಕ್ಕಂಥ ಪೂರ್ಣಾನುಗ್ರಹ ಮಾಡಿದ. ದುಃಖಾದದ್ದು ಯಾರಿಗೆ? ಅದಿತಿದೇವಿಗೆ ಮನಸ್ಸಿಗೆ ದುಃಖ ಆಗ್ತಾ ಇದೆ. ಹರೇ, ಬಲಿಮಹಾರಾಜ ಮುಂದಿನ ಮನ್ವಂತರದಲ್ಲಿ ತಾನು ಇಂದ್ರ ಹೇಗೂ ಆಗ್ತಾನೆ. ನನ್ನ ಮಗ ಆದಾಗ ಓಡಿಸಿ ತಗೊಂಡ, ನನ್ನ ಮಗನಿಗೆ ಇಂದ್ರಪದ ಹೋಯಿತು. ಅಯ್ಯೋ, ನೀನು ಅಳತೀನಮ್ಮ ಇಂದ್ರಪದ ಹೋದದ್ದಕ್ಕೆ? ಅವಾಗಂದ್ರು ಇಂದ್ರಪದ ಹೋದದ್ದಕ್ಕೆ ಅಳೋದಲ್ಲ, ಇಂದ್ರಪದ ಅಂದರೆ ಸಜ್ಜನರಿಗೆ ಸೇವಾ ಮಾಡುವ ಒಂದು ಪದ, ಅದರಲ್ಲಿದ್ದು ಭಗವಂತನ ಸೇವಾ ಮಾಡುವ ಭಾಗ್ಯ ನನ್ನ ಮಗನಿಗೆ ತಪ್ಪಿತಲ್ಲ ಅಂತ ದುಃಖ ಪಡ್ತಾ. ಅದಕ್ಕೇನು ಮಾಡಿದರು? ಕಶ್ಯಪರು ಪಯೋವ್ರತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಪಯೋವ್ರತ ಅಂದರೆ ಗೊತ್ತು, 15 ದಿವಸ ಹಾಲು ಕುಡಿದಿರೋದು. ಎಷ್ಟು ಲೋಟ ಹಾಲು? ಆ ಲೋಟ ಸೈಜು ಯಥಾಶಕ್ತಿ ಯಥಾಮತಿ ಅಲ್ವಾ? ಆ ಸೈಜ್ ನಮ್ಮ ನಮ್ಮ ತಕ್ಕಂತೆ ಇರುತ್ತೆ. ಯಾರೋ ಹಾಲಿನವನಿಗೆ ಹೇಳಿದರು, ನಾಳಿಂದ 6 ಲೀಟರ್ ಹಾಕಪ್ಪ ಹಾಲು. ಯಾಕೆ? ಪಯೋವ್ರತ. ಪಯೋವ್ರತ ಅಂದರೆ ಹಾಲು ಕುಡಿದು ಸ್ವಸ್ಥ ಕೂತಿರೋದಲ್ಲ. ಏನದು ಹೇಳ್ತಾರೆ? ಆಕೆ ಮಾಡಿದ್ದು ಹೇಗೆ? ನಿತ್ಯವೂ ಕೂಡ ಕ್ಷೀರದಿಂದ ಪರಮಾನ್ನ ಮಾಡಬೇಕು, ಭಕ್ಷ್ಯಭೋಜ್ಯಾದಿಗಳು ಮಾಡಬೇಕು, ಭಗವಂತನಿಗೆ ನೈವೇದ್ಯ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು, ಆ ಪರಮಾನ್ನದಿಂದ ಹೋಮ ಆಗಿರಬೇಕು, ನಿತ್ಯವೂ ಹೋಮ ಆಗಿರಬೇಕು, ಬ್ರಾಹ್ಮಣರಿಗೆ ಬಡಿಸಬೇಕು, ತಮ್ಮ ಮುಷ್ಟಿಯಲ್ಲಿ ಒಂದು ಶಂಖ ಹಿಡಿಬೇಕು, ಮುಷ್ಟಿಯಲ್ಲಿ ಹಿಡಿಯುವ ಶಂಖ, ಆ ಶಂಖದಲ್ಲಿ ಹಿಡಿಯುವ ಹಾಲು ಕುಡಿದಿರಬೇಕು. ಒಂದ್ಸಲ ಹಿಡಿದು ನೋಡಿ, ಇಲ್ಲ ಅಂಗಡಿಯಲ್ಲಿ ಶಂಖ ಸಿಗುತ್ತೆ, ಹಿಡಿದ್ರೆ ಎಷ್ಟು ಹಿಡಿಯುತ್ತೆ ಗೊತ್ತಾ? ಒಂದು 4 ಉದ್ಧರಣಿಯಷ್ಟು ಹಿಡಿಯುತ್ತಷ್ಟೇ ಹಾಲು. ಅಂದರೆ ಉಪವಾಸ ಇರಬಾರದು, ಆಚಮನ ಮಾಡಿದಷ್ಟು ಹಾಲು ಕುಡಿದಿರಬೇಕು. ಅದು ಕೃತಯುಗದ್ದು ಆಗಲ್ಲ, ಅದಕ್ಕೆ ನಿಮ್ಮಷ್ಟು ಒಂದು ಲೋಟ ಕುಡಿದು ಬಿಡಿ, ಒಂದೋ ಎರಡೋ ಲೋಟ. ಆ ಲೋಟ ಸೈಜ್ ಎಷ್ಟು ಅಂತ ಮತ್ತು ಚರ್ಚೆ, ನಮ್ಮನೆಯಷ್ಟು ಅಂತ ಮತ್ತು. ಅಂದರೆ ಅಲ್ಲ, ಹೇಳೋದೇನೆಂದರೆ ನಾನಲ್ಲಿ ಕಾಮೆಂಟ್ ಮಾಡ್ತಾ ಇಲ್ಲ, ಎರಡೊತ್ತು ಊಟ ಮಾಡಿದ್ರು ಸುಸ್ತಾಗಿ ಕೂಡುವಂಥ ಈ ಕಲಿಕಾಲದಲ್ಲಿ ಲೋಟ ಹಾಲು ಕುಡಿದು ಪರಿವರ್ತ ಮಾಡಿದ್ರು ಅಂದರೆ ಅವರಿಗೆ ಹ್ಯಾಟ್ಸ್ ಆಫ್ ಅನ್ಬೇಕಲ್ವಾ? ಎಷ್ಟು ಕಷ್ಟ ಆಗುತ್ತೆ, ಮೈ ಸುಸ್ತಾಗ್ತಾ ಇರುತ್ತೆ, ಎಲ್ಲ ಇರುತ್ತೆ, ಮನೆ ಕೆಲಸ ಬಿಡಲಿಕ್ಕಿಲ್ಲ, ಅದು ಮಾಡಿಕೋಬೇಕು ಅಂತಹ ಕಾಲಕ್ಕೆ ಮಾಡ್ತಾರಲ್ಲ, ತಲೆಬಾಗಿ ನಮಸ್ಕಾರ ಮಾಡಬೇಕು. ಸರಿ, ಆ ವ್ರತಕ್ಕೆ ಭಗವಂತ ಮೆಚ್ಚಿದ. ಪಯೋವ್ರತ ಅಂದ್ರೆ ಏನೋ ಅಲ್ಲ, ಇದೆಲ್ಲ ಜೊತೆಗೆ ದೇವರಲ್ಲೇ ಮನಸ್ಸಿಟ್ಟಿರೋದು ಪಯೋವ್ರತ. ಯಾವ ವ್ರತವಾದರೂ ಕೂಡ ಕೊನೆಗೊಳ್ಳೋದೆಲ್ಲಿ? ದೇವರಲ್ಲೇ ಮನಸ್ಸಿಡೋದರಲ್ಲಿ. ಅದರಿಂದ ಭಗವಂತ ಮೆಚ್ಚಿದ, ತಾನೇ ವಾಮನನಾಗಿ ಬಂದ. ವಾಮನ ಅಂದ್ರೆ ನಾವು ಆ ಶಬ್ದ ಪ್ರಯೋಗ ಎಲ್ಲಿ ಮಾಡುತ್ತೇವೆ ಅಂದರೆ, ಯಾರು ಗಿಡ್ಡಾಗಿರ್ತಾರಲ್ಲ ಅವ ವಾಮನ ಅಂತ ಕರಿತೀವಿ. ಗಿಡ್ಡಾಗಿದ್ರೆ ವಾಮನ ಅಲ್ಲ, ಅವನು ಗಿಡ್ಡಲ್ಲ, ಹುಡುಗ ವೇಷದಲ್ಲಿ ಬಂದ. ಹುಡುಗರು ಚಿಕ್ಕವರಾಗಿರ್ತಾರೆ. ಗಿಡ್ಡು ಶಬ್ದ ಎಲ್ಲಿ ಅಂದರೆ, ದೊಡ್ಡವರಾದರೂ ಕೂಡ ಆಕಾರ ಚಿಕ್ಕದಿದ್ರೆ ಅದು ಗಿಡ್ಡು ಅಂತ. ಹಾಗಲ್ಲ, ಹುಡುಗರಿದ್ದಾರೆ ಅವ್ರು ಇಷ್ಟ ಇರ್ತಾರಲ್ಲ, ಗಿಡ್ಡು ಅಂತ ಕರಿಬೇಕಾ? ಗಿಡ್ಡು ಅಂತ ಕರಿಬಾರ್ದು, ಅವರು ಹೂ ಚೆನ್ನಾಗಿ ಉದ್ದಗಾಗ್ತಾರೆ. ಆದರೆ ಭಗವಂತ ಬಂದ, ಅವನಿಗೆ ವಾಮನ ಅಂತ ಹೆಸರು. ಯಾಕೆ ಅಂದರೆ, ವಾಮ ಅಂದರೆ ಸೌಂದರ್ಯ, ವಾಮನ ಅಂದರೆ ಪರಮ ಸುಂದರ. ನಮ್ಮ ಮಕ್ಕಳೇ ಅವಾಗೆ ಉಪನಯನ ಮಾಡಿದರೆ, ಚೆನ್ನಾಗಿ ಶಿಖ ಇಟ್ಟರೆ ಆ ತಲೆಯೆಲ್ಲ ಹೊಳಿತಾ ಇರುತ್ತೆ. ಶಿಖ ಇಟ್ಟು ಮಾಡಿದರೆ ಎಷ್ಟು ಚೆನ್ನಾಗಿರ್ತಾರೆ. ಇನ್ನು ಅವನು ಹೇಗಿರಬೇಕು? ಬಂದ, ಬಂದವನೇ ಬೆಳೆದ, ಬೆಳೆದವನೇ ಉಪನಯನ ಮಾಡಿಸಿಕೊಂಡ. ಉಪನಯನ, ಇನ್ನೊಂದು ಕಣ್ಣು ಅಥವಾ ಹತ್ತಿರ ಕರ್ಕೊಂಡು ಹೋಗೋದು ಯಾರು? ನಮ್ಮನ್ನ ದೇವರ ಹತ್ರಿಗೆ. ದೇವರಿಗೆ ಉಪನಯನ ಯಾಕೆ ಅಂದ್ರೆ, ಮಾಡಿಸಿಕೊಂಡ, ನನಗೆ ಮಾಡಿ ಅಂತ. ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿ ಮಕ್ಕಳಿಗೆ ಉಪನಯನ ಮಾಡಿದರೆ ಯಾರಿಗೆ ಉಪನಯನ? ಆ ಮಕ್ಕಳ ಆಕಾರದಲ್ಲಿರುವ ದೇವರಿಗೆ ಉಪನಯನ ಅಂತ ಮಾಡಬೇಕಂತೆ. ದೇವರಿಗೆ ಆ ಉಪಚಾರ ಅಂತ ಉಪನಯನ ಮಾಡಿದ, ಮಾಡಿಸಿಕೊಂಡ. ನೋಡಿದ್ರು ಉಪನಯನಕ್ಕೆ ಗಿಫ್ಟ್ಗಳು ಕೊಡಬೇಕಲ್ಲ, ಎಲ್ಲರೂ ಬರ್ತಾರೆ, ಅವರವ್ರ ತಕ್ಕಂಥ ಯಥಾಶಕ್ತಿ ಬೆಳ್ಳಿ ತಂಬಿಗೋ, ಬೆಳ್ಳಿ ಲೋಟವೋ, ಅಥವಾ ಅರ್ಘ್ಯಪಾಲ ಎಲ್ಲ ಕೊಡ್ತಾರೆ. ಈತನಿಗೇನು ಕೊಡಬೇಕು ಅಂತ ಎಲ್ಲರು ನೋಡಿದರು. ಎಲ್ಲ ಇವನ ಹತ್ರ ಇದೆ, ಇವನಿಗೇನು ಕೊಡಬೇಕು? ಬ್ರಹ್ಮದೇವರು ನೋಡಿದರು, ಅಯ್ಯ ಬ್ರಹ್ಮಚಾರಿಗೆ ಬೇಕಾಗಿದ್ದು ಕಮಂಡಲ ತಗೋ, ನನ್ನ ಕಮಂಡಲ ಅಂತ ಕೊಟ್ಟರು. ದೇವ ತಗೊಂಡ, ಯಾಕೆ ಅದು ನಂದೇ, ನಾನೇ ಕೊಟ್ಟದ್ದು, ನನಗೆ ಕೊಡಿ. ಹಾಗೆ ದಂಡ ಕೊಟ್ಟರು, ಋಷಿಗಳು ಕೊಟ್ಟರು, ದಂಡ ತಗೊಳ್ಳಯ್ಯ, ದಂಡ ತಗೊಂಡ. ಯಜ್ಞೋಪವೀತ ಇತ್ತು, ಯಾರು ಸಾವಿತ್ರಿ ದೇವಿಯೇ ಯಜ್ಞೋಪವೀತವನ್ನು ಕೊಡ್ತಾ ಇದ್ದಾಳೆ. ಗಂಗಾದೇವಿ ಬಂದು ಚೂರು ಪಾದಕ್ಕೆ ಹಾಕ್ಕೊಳ್ಳಯ್ಯ, ನಾನು ಹುಟ್ಟಿದ್ದೆ ನಿನ್ನ ಕಾಲಿಂದ, ನಿನ್ನ ಕಾಲು ಚೆನ್ನಾಗಿರಲಿ ಅಂತ ಪಾದಕ್ಕೆ ಕೊಡ್ತಾ ಇದ್ದಾಳೆ. ಇನ್ನ ಮುನಿಗಳು ನೋಡಿದ್ರಂತೆ, ಬ್ರಹ್ಮಚಾರಿ ಆದವ ದರ್ಭೆ ಹಿಡಿಬೇಕಯ್ಯ, ಸಮಿತ್ ಪಾಣಿ, ಸಮಿತ್ತನ್ನ ಕುಶಗಳನ್ನು ಹಿಡಿಬೇಕು, ನಮ್ಮತ್ ತುಂಬ ಇದು ತಗೋ ಅಂತ ಕೊಟ್ರು. ಕೆಲವರು ಕೌಪೀನ, ಹೊಸದಾದ ಕೌಪೀನ ಕೊಟ್ರು, ಕೆಲವರು ಕೃಷ್ಣಾಜಿನ ಕೊಟ್ರು. ಬ್ರಹ್ಮಚಾರಿ ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದಕ್ಕೆ ಈ ವಾಮನ ಹೇಗಿದ್ದಾನೆ? ಸುಂದರ, ಸುಲಭ ಅಂದ್ರು. ಧ್ಯಾನಕ್ಕೆ ಶ್ರೀನಿವಾಸನ ಚಿಂತನೆ ಮಾಡಿ, ಸಾಕಾಗ್ಬಿಡುತ್ತೆ. ಆತನ ಕಿರೀಟ, ಆಭರಣ, ಒಂದೊಂದು ತಲೆಗೆ ಬರೋದ್ರೊಳಗೆ ತಲೆ ಕೆಟ್ಟು ಹೋಗುತ್ತೆ, ಎಲ್ಲ ಸ್ಲಿಪ್ ಆಗ್ತಾ ಇರುತ್ತೆ. ಅಷ್ಟೇ ಯಾಕೆ? ಬೇಕಾದರೆ ನಾನೇ ಪರ್ಮಿಷನ್ ಕೊಟ್ಟು ನಿಮಗೆ 3 ಗಂಟೆದ್ದು ಶ್ರೀನಿವಾಸನ ಮುಂದೆ ಕೊಡಿಸ್ತೇನೆ. ಎಲ್ಲ ಶ್ರೀನಿವಾಸನ ಪಿಕ್ಚರ್ ಕಣ್ಣಿನ ತೆಕ್ಕೊಂಡು ಬನ್ನಿ. ಹೊರಗೆ ಬರೋಟೊತ್ತಿಗೆ ಸಾರಿಸಿ ಬಳದಂತೆ ದೇವರ ಮೂರ್ತಿ ಮನಸ್ಸಿಂದ ಹೊರಟೇ ಹೋಗಿರುತ್ತೆ. ಶ್ರೀನಿವಾಸ, ರಂಗನಾಥ, ಎಲ್ಲ ಸ್ವಯಂವ್ಯಕ್ತ ಮೂರ್ತಿಗಳು ಅಷ್ಟೇ. ಆ ಮೂರ್ತಿ ನಿಂತಂತೆ ಇರುತ್ತೆ, ಹೊರಗೆ ಬಂದು ಕೂಡ ಬ್ರರ್ ಆಗಿ ಹೋಗ್ತಾ ಇರುತ್ತೆ. ಬಹಳ ಪುಣ್ಯ ಬೇಕು ಆ ಮೂರ್ತಿ ನಿಲ್ಲಬೇಕಾದ್ರೆ. ಆ ರೀತಿಯಲ್ಲಿ ವಾಮನನ್ನ ಕರೆದು ವಾದಿರಾದರು, ಧ್ಯಾನಾರ್ಹ ವಾಮನ, ಹೇ ವಾಮನ ನೀ ಬಹಳ ಸುಂದರಪ್ಪ. ಯಾಕೆ ಅಂದರೆ ಸುಲಭ, ಧ್ಯಾನ ಮಾಡಲಿಕ್ಕೆ ಬಹಳ ಸುಲಭ. ಯಾಕೆ? ಮೈ ಮೇಲೆ ಏನೂ ಇಲ್ಲ, ಒಂದು ಕೌಪೀನ, ಒಂದು ಛತ್ರ, ಒಂದು ಕಮಂಡಲು, ಒಂದು ದಂಡ, ಚಪ್ಪಲಿ ಹಾಕ್ಕೊಂಡು ಸರ 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 ಹೋಗ್ತಾ ಇದ್ದಾನೆ. ಚಿಕ್ಕ ಒಟ್ಟು ಸುಲಭವಾಗಿ ಮನಸ್ಸಿಗೆ ಬರ್ತಾನೆ, ಜುಟ್ಟು ಇಟ್ಕೊಂಡಿದ್ದಾನೆ, ಹೋಗ್ತಾ ಇದ್ದಾನೆ. ಬಂದ, ಹೊರಟವನೇ ಬಲೆಯ ಯಜ್ಞವಾಟಕ್ಕೆ ಬರ್ತಾ ಇದ್ದಾನೆ. ಬಚ್ಚಿಟ್ಟುಕೊಂಡು ಬಂದ, ತಾನು ಯಾರು ಅಂತ ತೋರದೆ ಬಂದ. ಆದರೆ ಇಂಗು ಬಟ್ಟೆಯಲ್ಲಿ ಕಟ್ಟಿದರೆ ಹೇಳಬೇಕಾ? ವಾಸನೆಯೇ ಹೇಳುತ್ತೆ ಇಂಗಿದೆ ಅಂತ. ಹಾಗೆ ದೇವ ತನ್ನ ರೂಪ ಬಚ್ಚಿಟ್ಟುಕೊಂಡು ಬಂದರೂ ಕೂಡ ಅವನ ಪ್ರಖರವಾದ ತೇಜಸ್ಸು ಅಲ್ಲಿರುವ ಯಜ್ಞದಲ್ಲಿ, ಯಜ್ಞವಾಟದಲ್ಲಿರುವ ಎಲ್ಲರಿಗೂ ಕಾಣಿಸ್ತು. ಇದು ಬೇರೆನೇ ವಸ್ತು ಅಂತ ಎಲ್ಲ ಎದ್ದು ನಿಲ್ಲುತ್ತಾ ಇದ್ದಾರೆ. ಬಂದದ್ದು ಚಿಕ್ಕ ಒಟ್ಟು, ಎದ್ದದ್ದು ಋಷಿ ಮುನಿಗಳು, ಯಜ್ಞದಲ್ಲಿರುವಂತಹ ಅಗ್ನಿ ಪುರುಷ ದೇವರು ಕೈ ಮುಗಿದು ಹೇಳುತ್ತಾ ಇದ್ದಾರೆ, ಇದು ಏನೋ ಭೀಕರವಾದ ತೇಜಸ್ಸೇ ಬರ್ತಾ ಇದೆ ಅಂತ. ಅವಾಗ ಬಲಿ ಮಹಾರಾಜ ನೋಡುತ್ತಾನೆ, ಅಂದುಕೊಳ್ಳದೆ ನಮ್ಮ ಮನೆಗೆ ಒಳ್ಳೆ ಕಾರ್ಯಕ್ರಮ ನಡೆಯುವಾಗ ಬ್ರಾಹ್ಮಣನು ಆಕಳು ತಾನಾಗಿ ಬಂದರೆ ಆ ಕಾರ್ಯಕ್ರಮ ಸಿದ್ಧಿ ಅಂತ ಹೇಳ್ತಾರೆ. ಖುಷಿ ಆಗ್ತಾ ಇದೆ, ಎಂಥ ಒಳ್ಳೆ ಸುಂದರ ವಟು, ಒಳ್ಳೆ ತೇಜಸ್ವಿ, ನನ್ನ ಯಜ್ಞ ಸಾರ್ಥಕ ಆಯಿತು ಅಂತ ಬಂದ ಕೇಳ್ತಾ ಇದ್ದಾನೆ. ನನ್ನ ಪಿತೃಗಳೆಲ್ಲ ಸದ್ಗತಿ ಪಡೆದ್ರಪ್ಪ, ನೀವು ಹೆಜ್ಜೆ ಹಾಕಿದ ಕೂಡಲೇ ಅದಕ್ಕೆ ಕೇಳು. ಯಾಕೆ ಅಂದರೆ ಯಜ್ಞ ಕಾಲದಲ್ಲಿ ಬಂದ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು, ದಾನ ಕೊಡಬೇಕು, ನಿನಗೇನು ಬೇಕು ಕೇಳಯ್ಯ. ಕೇಳಿದ, ಕೇಳಲಿಕ್ಕೆ ಮೊದಲು ಶುರು ಮಾಡಿದ. ಅಂದರೆ ನಾವು ಯಾರತ್ರ ಆದರೂ ಏನಾದರೂ ಕೇಳಲಿಕ್ಕೆ ಹೋದರೆ ಟೆಕ್ನಿಕ್ ಹೇಗೆ ಹೇಳಿಕೊಡ್ತಾ ಇದ್ದಾನೆ. ಮೊದಲೇ ಕೇಳಿಬಿಡಬಾರ್ದಂತೆ, ಏನು ಮಾಡಬೇಕು? ಅಯ್ಯೋ, ನಿಮ್ಮಪ್ಪ ನಿಮ್ಮ ತಾತ ಮುತ್ತಾತ ಎಷ್ಟು ಚೆನ್ನಾಗಿದ್ರು ಗೊತ್ತಾ? ಹೌದಾ? ಎಲ್ಲರೂ ಕೊಡುಗೈದಾನಿಗಳೇ, ಯಾರು ಮಾತು ಕೊಟ್ಟದ್ದು ತಪ್ಪಲ್ಲಯ್ಯ ಅಂದರೆ ಹಗ್ಗ ಹಾಕ್ತಾ ಇದ್ದಾರೆ. ಕೇಳಿದ ಮೇಲೆ ಅಲ್ಲ ಅನ್ಲಿಕ್ಕಿಲ್ಲ, ಹಾಗೆ ಕಡ್ತಾ ಬರ್ತಾ ಇದ್ದಾನೆ. ಇನ್ನು ಯಾಚಕರು ಏನು ಮಾಡ್ತಾರೆ? ಬಂದವರು ಯಜಮಾನನ ಚೂರು ಹೊಗಳ್ತಾರೆ, ಯಜಮಾನನ ಹೆಂಡತಿಯನ್ನು ಜಾಸ್ತಿ ಹೊಗಳ್ತಾರೆ. ಅಮ್ಮ, ನೀವು ನೋಡ್ತಾ ಇದ್ರೆ ಪ್ರತ್ಯಕ್ಷ ಲಕ್ಷ್ಮೀದೇವಿ ಬಂದಾಗಿದೆ. ಒಪ್ಪಪ್ಪ ಏನು ಮಾಡ್ತೀರಾ? ಆಕೆ ಸ್ಟ್ರೈಟ್ ಆಗಿ ನಿಂತಿರ್ತಾಳೆ, ಏನು ಕೇಳಿದ್ರು ಕೊಟ್ಬಿಡ್ಬೇಕು ಅಂತ. ಕೇಳೋದೇನೋ ಕೇಳ್ತಾನೆ ಗಂಡ ಅಂತಾನೆ, ಬೇಡ ಆಗಲ್ಲ ಹೆಂಡತಿ ಕೊಡ್ರಿ. ಯಾಕೆ? ಈ ಹೊಗಳಿದ ಬಾಣ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾಚಕನಿಗೆ ಬೇಕಾದ ಟೆಕ್ನಿಕ್ ಎಲ್ಲ ಹೇಳಿಕೊಡ್ತಾ ಇದ್ದಾನೆ ಸ್ವಾಮಿ. ಕಳ್ಳತನ ಕಲಿಬೇಕಾ? ಕೃಷ್ಣನತ್ರ ಬನ್ನಿ ಅಂದರು. ಕಳ್ಳತನವೂ ಹೇಳಿಕೊಡ್ತೇನೆ, ಎಷ್ಟು ಚೆನ್ನಾಗಿ ಮಾಡಬಹುದು ನಾನೇ ಹೇಳಿಕೊಡ್ತೇನೆ ಅಂದ. ಯಾಕೆ? ಕಳ್ಳರಲ್ಲಿ ಇದ್ದು ಕಳ್ಳತನ ಮಾಡಿಸೋದು ಇವನೇ ಅಲ್ವಾ? ಸರಿ. ತದನಂತರ ಹೇಳಿದ, ನನಗೇನು ಬೇಡ. ಏನು ಬೇಕು? ಮೂರು ಪಾದ. ಯಾವ ಪಾದ? ನನ್ನ ಪಾದದಿಂದ ಗ್ಲಾಸ್ ಇದೆ, ನಿನ್ನ ಪಾದದಿಂದ ಬೇಡ. ಬಲಿ ಮಹಾರಾಜ ಅಂದ, ನಿನ್ನ ಪಾದ ಚಿಕ್ಕದಯ್ಯ, ನನ್ನ ಪಾದದಿಂದ ಕೊಡ್ತೇನೆ. ಬೇಡ, ನನ್ನ ಪಾದವೇ ಸಾ, ಯಾಕೆ ಮುಂದೆ ತುಂಬ ತೋರ್ಲಿಕ್ಕಿದೆ, ಅದಕ್ಕೆ ನಂದೇ ಬೇಕು ಅಂತ ಹೇಳಿದ. ಇವಾಗಂತಾನೆ ಬಲಿ ಮಹಾರಾಜ, ಯಾ ಚಿಕ್ಕ ಹುಡುಗ ದೊಡ್ಡ ಬುದ್ಧಿ, ಏನು ಕೇಳಬೇಕು ಗೊತ್ತಿಲ್ವಾ? ನನ್ನಂಥ ಕೊಡುಗ ಇದ್ದಾನೆ ಹತ್ರ ಬಂದು ಇಷ್ಟ ಕೇಳೋದು, ಕೇಳು ಕೊಡ್ತೇನೆ. ದ್ವೀಪ ಕೇಳು ಕೊಡ್ತೇನೆ, ಏನು ಕೇಳು ಕೊಡ್ತೇನೆ. ಅವಾಗ ಸ್ವಾಮಿ ಅಂದ, ಅಸಂತುಷ್ಟೋ ದ್ವಿಜೋ ನಷ್ಟ. ಬ್ರಾಹ್ಮಣ ಅಂದರೆ ತೃಪ್ತಿ ಇರಬೇಕು. ತೃಪ್ತಿ ಇಲ್ಲವಾ? ನೀನು ಒಂದು ದ್ವೀಪವನ್ನೇ ದಾನ ಕೊಟ್ಟರು, ಇನ್ನು ಮೂರು ದ್ವೀಪ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಬರುತ್ತೆ. ಇಷ್ಟು ಬಂದರೆ ಮತ್ತಷ್ಟರಾಸೆ. ಬೇಕಾದ್ರೆ ಒಂದು ಕೋಟಿ ರೂಪಾಯಿ ಕೊಡಲಿ, ದಕ್ಷಿಣೆ ಇಟ್ಟು ಚೆಕ್ ಬರೆದು ಕೋಟಿ ರೂಪಾಯಿ, ತಾಂಬೂಲ ಇಟ್ಟು ಅಧಿಕ ಮಾಸ ಪ್ರಯುಕ್ತ ದಾನ ಅಂತ ಕೊಟ್ಟರೆ ಆ ತಗೊಂಡವರಿಗೆ ಒಂದೂವರೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಎಷ್ಟು ಕೊಟ್ಟರು ಬೇಕು ಬೇಕು. ಅದಕ್ಕೆ ಹೇಳಿದ್ರು, ಸಾಕು ಅಂತಿದ್ರೆ ಬದುಕ್ತೇನಯ್ಯ, ಬೇಕು ಅಂದರೆ ಹಾಳಾಗ್ತೇನೆ. ಸರಿ, ಈ ಹುಡುಗ ಕೇಳಲ್ಲ. ಸರಿಯಪ್ಪ, ನೀ ಕೇಳಿದ್ದು ಕೊಡ್ತೇನೆ. ಆವಾಗ ಶುಕ್ರಾಚಾರ್ಯರು ಬಂದರು, ಏನಂದುಕೊಂಡಿದ್ದೀಯಾ ಚಿಕ್ಕ ಹುಡುಗ ಅಂದುಕೊಂಡಿದ್ದೀಯಾ? ಇವ ಚಿಕ್ಕ ಹುಡುಗ ಅಲ್ಲ, ಮಾಯಾವಟು ಶ್ರೀಹರಿಯೇ ಬಂದಿದ್ದಾನೆ, ಇಡೀ ನಿನ್ನ ಸಂಪತ್ತನ್ನೆಲ್ಲ ಹರಣ ಮಾಡುತ್ತಾನೆ, ಮುಂದೆ ನಡೆಯೋದೆಲ್ಲ ಹೇಳ್ತಾ ಇದ್ದಾರೆ. ಎರಡೇ ಪಾದದಿಂದ ಇಡೀ ಎಲ್ಲ ಅಳೆದು ಬಿಡುತ್ತಾನೆ, ಮೂರನೇ ಪಾದಕ್ಕೆ ಕೊಡ್ಲಿಕ್ಕೇನೂ ಇರಲ್ಲ, ಸುಳ್ಳು ಹೇಳಿದೀಯಾ ಅಂತ ನಿನ್ನ ಕಟ್ಟಿ ಹಾಕ್ತಾನಿವ. ಮತ್ತೆ ಕೊಡ್ತೀಯಾ ಕೊಡಬೇಡ? ಅವಾಗ ನಮ್ಮ ತಲೆಗೆ ಬರೋದೇನು, ಶುಕ್ರಾಚಾರ್ಯರು ಸ್ವಲ್ಪ ಆಪೋಸಿಟ್ ಪಾರ್ಟಿಯೇ, ದೇವ್ರಿಗೆ ಕೊಡಬೇಡ ಅಂತ ಮಾಡಿದ್ರು ಅಂತ ಬರುತ್ತೆ. ಬರುತ್ತಾ ಇಲ್ವಾ? ಬಂದಿತ್ತಾ ಇಲ್ವಾ? ನಿಜವಾಗಿ ಹೇಳಿ, ಬಂದಿತ್ತು. ಅಷ್ಟು ಬಂದರೆ ಸಾಕಂತೆ, ಕೊಚ್ಚಿಕೊಂಡು ಹೋಗ್ಬಿಡುತ್ತೇವೆ ನರಕಕ್ಕೆ. ಶುಕ್ರಾಚಾರ್ಯರ ಪರಿಚಯ ಗೊತ್ತಾ? ಶ್ರೀಹರಿಯ ಏಕಾಂತ ಭಕ್ತರು, ಶ್ರೀಹರಿಯಿಂದ ಏನೂ ಬೇಡದೆ ಅವನೇ ಸಾಕು ಅನ್ನುವ ಅಪರೂಪ ಭಕ್ತರು ಶುಕ್ರಾಚಾರ್ಯರು. ದೇವರೇ ಅಪ್ಪಣೆ ಮಾಡಿದ್ದಕ್ಕೆ ದೈತ್ಯರಿಗೆ ಗುರುಗಳಾಗಿ ನಿಂತಿದ್ದಾರಷ್ಟೇ. ಇಲ್ಲಿ ತಮ್ಮ ಶಿಷ್ಯ ಭಕ್ತ ಬಲಿಮಹಾರಾಜ ದಾನ ಕೊಡ್ತಾ ಇದ್ದಾನೆ, ಯಾರಿಗೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದಾನೆ, ದೇವರಿಗೆ ಕೊಡ್ತಾ ಇದ್ದಾನೆ, ದೇವರು ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದಾನೆ, ಫಲ ಬರಲ್ಲ. ಅದಕ್ಕೆ ದೇವರು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಶಿಷ್ಯನಿಗೆ, ಗೊತ್ತಾಗಲಿ ಅಂತ. ಆ ಗೊತ್ತಾದ ಮೇಲೆ ನಾಳೆ ಎರಡು ಪಾದ ಅಳೆದು ಇನ್ನೊಂದು ಪಾದಕ್ಕೆ ಏನು ಕೊಡಲಿಲ್ಲ ಅಂತ ಕಟ್ಟಿ ಹಾಕಿದರೆ ಅಯ್ಯೋ ಯಾಕಾದರೂ ದಾನ ಕೊಟ್ನ ಅಂತ ದುಃಖ ಪಡಬಾರದು. ಅದನ್ನೇ ದಾಸರು ಒಂದು ಪದದಲ್ಲಿ ಹೇಳ್ತಾರೆ, ಕೊಟ್ಟು ಕುದಿವ ಕೆಟ್ಟ ನಾಯಿ ಅಂತ ಬೈತಾರೆ. ದಾನ ಕೊಟ್ಟಮೇಲೆ ಕೊಡೋ ಕಾಲಕ್ಕೆ ಆವೇಶ ಇರುತ್ತೆ, ಕೊಟ್ಬಿಡ್ತಾರೆ, ಆದ್ಮೇಲೆ ಅಪ್ಪ ಯಾಕಾದ್ರೂ ಕೊಟ್ಟುವ, ಸ್ವಲ್ಪ ಕಡಿಮೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ದುಃಖ ಶುರು ಆಗುತ್ತೆ. ಅವಾಗ ಕೊಟ್ಟದ್ದು ಹೋಯಿತು, ಫಲವೂ ಬರಲ್ಲ, ಎರಡೂ ಹೋಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾಳೆ ಆ ರೀತಿಯಾಗಿ ಕಟ್ಟಿ ಹಾಕಿದಾಗ ಬಲಿ ಮಹಾರಾಜ ಯಾಕಾದ್ರೂ ಕೊಟ್ಟನ ಅಂದ್ರೆ ಎಲ್ಲ ಹೋಗುತ್ತೆ, ಹಾಗಾಗಬಾರ್ದು, ಅದಕ್ಕೆ ಮೊದಲೇ ತಿಳಿಸ್ತಾ ಇದ್ದಾರೆ ಹೀಗಾಗುತ್ತೆ ಅಂತ. ಆದರೆ ಅವರ ಮನಸ್ಸಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ದೇವರಿಗೆ ಕೊಟ್ಟರೆ ಶಿಷ್ಯನಿಗೆ ಎಂಥ ಸದ್ಗತಿಯಾಗುತ್ತೆ. ಅದಕ್ಕೆ ಬಲಿಮಹಾರಾಜ ಅಂದ, ಎಂಥ ಒಳ್ಳೆ ಮಾತು ಹೇಳುತ್ತಾನೆ, ಶುಕ್ರಾಚಾರ್ಯರ ಪರಿಚಯ ಮಾಡಿಕೊಡುವ ಮಾತು. ಹೇ ಸ್ವಾಮಿ, ಬೇಡ ಅಂತ ಇದ್ದೀರಲ್ಲ, ನಿಮ್ಮಂಥ ಮಹಾತ್ಮರೆಲ್ಲ ಇಡೀ ಜೀವನವನ್ನು ಗಂಧದ ಕೊರಡಿನಂತೆ ತೆಗೆದು ತೆಗೆದು ಆ ಶ್ರೀಹರಿಯ ಪಾದದಲ್ಲಿ ಇಡ್ತೀರಲ್ಲ, ಶ್ರೀಹರಿಯ ಭಕ್ತರಾಗಿದ್ದೀರಲ್ಲ, ಅಂಥ ಸ್ವಾಮಿ ನನ್ನ ಹತ್ರ ಬಂದಾಗ ನಾನು ಕೊಡಲ್ವಾ, ಕೊಟ್ಟೆ ಕೊಡುತ್ತೆ. ಅವಾಗ ಶುಕ್ರಾಚಾರ್ಯ ಹೇಳಿದರು, ಕೊಡ್ತೀಯಾ, ಹಾಗಾದರೆ ನನ್ನ ಮಾತು ಕೇಳಲ್ವಾ? ಕೇಳಲ್ಲ ಸ್ವಾಮಿ, ನೀವು ಗುರುಗಳೇ, ಆದರೂ ದೇವರಿಗೆ ಕೊಡೋ ವಿಷಯದಲ್ಲಿ ನಾನು ಮಾತು ಕೇಳಲ್ಲ. ಅವಾಗ ಶುಕ್ರಾಚಾರ್ಯ ಅಂದರು, ನಿನ್ನ ಸಂಪತ್ತು ಹಾಳಾಗಿ ಹೋಗಲಿ. ಇದೇನಿದು ಸಂಪತ್ತು ಹಾಳಾಗಿ ಹೋಗಲಿ ಅಂದರೆ ಸಂಪತ್ತು ಅಂದರೆ ಏನು ಅಂತ ಮತ್ತು ಪ್ರಶ್ನೆ ಬರುತ್ತೆ. ದುಡ್ಡಿಲ್ಲ, ಯಾರೋ ಹೇಳಿದರು ರಾಯರ ಸೇವಾ ಮಾಡಿ ದುಡ್ಡು ಬರುತ್ತೆ ಅಂದರು. ರಾಯರ ಸೇವಾ ಮಾಡಿದರು, ದುಡ್ಡು ರಾಶಿ ರಾಶಿ ಬಂತು. ಹೇಗೆ ಬಂತು ಅಂದರೆ, ರಾಯರ ಸೇವಾ ಮಾಡಿದಾಗ ಈ ಹೊರಗಿನ ದುಡ್ಡು ನಮ್ಮ ಹತ್ರ ಬರಲಿಕ್ಕೆ ನಮ್ಮಲ್ಲಿ ಪುಣ್ಯ ತೇಜಸ್ಸು ಇಲ್ಲ. ಯಾರಲ್ಲಿ ಪುಣ್ಯ ತೇಜಸ್ಸು ಇರುತ್ತೆ ಹೊರಗಿನ ದುಡ್ಡು ತಾನಾಗಿ ಅವರ ಹತ್ರ ಬರುತ್ತೆ, ಯಾರಲ್ಲಿ ತೇಜಸ್ಸು ಹೊರಟು ಹೋಗುತ್ತೆ ಅವರಲ್ಲಿ ದುಡ್ಡಿರಲ್ಲ, ಈ ಹೊರಗಿನ ದುಡ್ಡು ಬೇರೆ ರೀತಿ ಹೋಗ್ತಾ ಇರುತ್ತೆ. ಅದಕ್ಕೆ ರಾಯರ ಹತ್ರ ಹೋದರೆ ಅವರ ಪುಣ್ಯ ನಮ್ಮಲ್ಲಿ ತುಂಬುತ್ತಾರೆ, ಅವಾಗೆ ಹೊರಗಿನ ದುಡ್ಡು ತಾನಾಗಿ ಬರಲಿಕ್ಕೆ ಶುರುವಾಗುತ್ತೆ. ಇದು ಒಳಗಿನ ಟೆಕ್ನಾಲಜಿ. ಇಲ್ಲಿ ನೋಡಿದ್ರು ಈ ದುಡ್ಡು ಇದೆ, ಸಂಪತ್ತಿದೆ, ದೇವರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಶಿಷ್ಯ, ಆದರೆ ದುಡ್ಡಿನ ಲಕ್ಷಣ ಏನಯ್ಯ ಅಂದರೆ ಸೆಳೆತ, ಬೇಡ 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 ಅಂತ. 100 ರೂಪಾಯಿ ದಾನ ಕೊಡಲಿಕ್ಕೆ ಅಂದುಕೊಂಡು ಜೋಬಿಯಿಂದ ತೆಗೆದ ಕಾಲಕ್ಕೆ 100 ಇರುತ್ತೆ, ಮಧ್ಯೆ 50 ಆಗಿರುತ್ತೆ, ಕೊಡೋ ಕಾಲಕ್ಕೆ 5 ಆಗಿರುತ್ತೆ, ಹೌದ್ ತಾನೆ? ಅದಕ್ಕೆ ಕರ್ಣ ದಾನ ಮಾಡೋ ಕಾಲಕ್ಕೆ ಸ್ನಾನ ಮಾಡುತ್ತಾ ಇದ್ದ, ಎಡಗೈಯಲ್ಲಿ ಬಂಗಾರದ ಪಾತ್ರೆ ಇಟ್ಟುಕೊಂಡು ಎಣ್ಣೆ ಹಚ್ತಾ ಇದ್ದರೆ ಆ ಬಂಗಾರದ ಪಾತ್ರೆ ದಾನ ಬೇಕು ಅಂತ ಕೇಳಿದ ಕೂಡಲೇ ಎಡಗೈಯಿಂದೇ ಕೊಟ್ಟ. ಯಾಕೆ ಅಂದರೆ ಇದು ಬಲಗೈಗೆ ಬರೋದ್ರೊಳಗೆ ಬುದ್ಧಿ ಬದಲಾವಣೆ ಆಗುತ್ತೆ, ಅಲ್ಲಿಂದಲ್ಲೇ ಕೊಡುತ್ತೇನೆ ಅಂತ. ಆ ರೀತಿಯಲ್ಲಿ ಶಿಷ್ಯನ ಮನಸ್ಸನ್ನು ಚೆನ್ನಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಕೊನೆಗೆ ನೋಡಿದ್ರು, ಈ ಸಂಪತ್ತಿನ ಅಂಟು ನಿನಗ್ಯಾಕೆ? ತೇಜಸ್ಸಿನ ಮೂಲಕ ಆ ತೇಜಸ್ಸನ್ನೇ ಕತ್ತರಿಸಿ ಹಾಕ್ತೇನೆ, ಸಂಪತ್ತಿನ ಪ್ರಭಾವ ನಿನ್ನ ಮೇಲೆ ಬೀಳದಿರಲಿ ಅಂತ ಮಾಡಿದ್ದು ಗುರುಗಳು. ಯಾರು? ಶುಕ್ರಾಚಾರ್ಯರು. ಇಷ್ಟಾಯಿತು, ದೇವರ ಪಾದವನ್ನು ತೊಳೆದು ವಿಶೇಷವಾಗಿ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಇದ್ದಾನೆ, ಎಲ್ಲ ಅರ್ಪಣೆ ಮಾಡುತ್ತಾ ಇದ್ದಾನೆ, ಗೊತ್ತಿದ್ದು ಕೊಡತಾ ಇದ್ದಾನೆ. ಇವ ಎರಡೇ ಅಡಿಗೆ ಎಲ್ಲ ಅಳಿತಾನೆ ಅಂತ ಗೊತ್ತಿದ್ದು ಕೊಟ್ಟ, ಕೊಟ್ಟ ಮೇಲೆ ಇನ್ನೊಂದಡಿಗೆ ಏನೂ ಇಲ್ಲ, ಸುಳ್ಳು ಹೇಳಿದ್ದೀಯಾ ಅಂತ ಕಟ್ಟಿ ಹಾಕ್ತಾನೆ ಅಂತ ಗೊತ್ತಿದ್ದು ಕೊಟ್ಟ, ಶಿಕ್ಷೆ ಮಾಡುತ್ತಾನೆ ಅಂತ ಗೊತ್ತಿದ್ದು ಕೊಟ್ಟ. ಇದು ಬಲಿಮಹಾರಾಜನ ದಾನದಲ್ಲಿ ಒಳ್ಳೆ ಲಕ್ಷಣ. ಸ್ವಾಮಿ ತಗೊಂಡ, ಆ ತಗೊಳ್ಳೋ ಕಾಲಕ್ಕೆ ಇಷ್ಟು ಮಾಡಿದ ಶುಕ್ರಾಚಾರ್ಯರಿಗೆ ಕೊನೇ ಘಳಿಗೆಯಲ್ಲಿ ತಮ್ಮ ಶಿಷ್ಯನ ಮೇಲೆ ಚೂರ ಅಭಿಮಾನ ಉಕ್ಕಿ ಬಂತಂತೆ. ಅಯ್ಯೋ, ಮತ್ತಾಯಿಯಲ್ಲಿ ಶಿಷ್ಯ ಕಷ್ಟಪಡ್ತಾನೋ ಅಂತ ಆ ನೀರು ಧಾರೆ ಎರುವ ಗಿಂಡಿ ತೂತಿರುತ್ತಲ್ಲ ಅಲ್ಲಿ ಬಂದು ಸೇರಿಕೊಂಡ್ರು, ನೀರು ಬೀಳದ ಹಂಗಿರ್ಲಿಕ್ಕೆ. ಅವಾಗ ದೇವರು ನೋಡಿದರಂತೆ, ಎರಡು ಕಣ್ಣು, ಒಂದು ಕಣ್ಣು ನನ್ನನ್ನೇ ನೋಡ್ತಾ ಇದೆ, ಇನ್ನೊಂದು ಕಣ್ಣು ಶಿಷ್ಯನ ಮೇಲಿದೆ, ಈ ಕಣ್ಣು ಬೇಡ ಅಂತ ತೆಗೆದು ಬಿಟ್ಟ. ದರ್ಭೆಯಿಂದ ಅವರನ್ನ ವಿಶೇಷವಾಗಿ ಅಭಿಮಾನದ ಕಣ್ಣನ್ನು ತೆಗೆದ, ಅವರಿಗೆ ಜ್ಞಾನ ನೇತ್ರವನ್ನ ಕೊಟ್ಟ. ಅದು ಅವರಿಗೆ ಒಂದೇ ಕಣ್ಣು ಶುಕ್ರಾಚಾರ್ಯರಿಗೆ. ಯಾಕೆ ಅಂದರೆ ಇದ್ದ ಒಂದು ಕಣ್ಣು ದೇವರನ್ನೇ ನೋಡುವ ಕಣ್ಣು ಪಡೆದರು ಅವರು. ಬೇರೆ ಕಡೆ ಕಣ್ಣು ಬೇಡ ಅಂತ, ನಮ್ದು ಒಂದು ಕಣ್ಣು ಈಚೆ ಒಂದು ಕಣ್ಣು ಆಚೆ ಹೋಗ್ತಾ ಇರುತ್ತೆ, ಅವ್ರದ್ದು ಹಾಗಲ್ಲ, ಒಂದೇ ಕಣ್ಣು ದೇವರನ್ನೇ ನೋಡ್ತಾ ಇರುತ್ತೆ. ಆ ರೀತಿಯಲ್ಲಿ ದಾನ ಪಡೆದ. ಬೆಳೀಬೇಕು, ಎಲ್ಲ ದೇವತೆಗಳು ಋಷಿಮುನಿಗಳು ದೇವರತ್ರೆ ಪರ್ಮಿಷನ್ ತಗೊಂಡು ಬಂದಿದ್ರು. ನಮ್ಮಲ್ಲಿ ಈ ವಿಸಿಟಿಂಗ್ ಕಾರ್ಡ್ಸ್ ಕೊಡ್ತಾರೆ, ಯಾವುದು ಸ್ಪೆಷಲ್ ಪ್ರೋಗ್ರಾಮ್ಸ್ ಆದಾಗ ಆ ರಂಗಮಂಟಪದಲ್ಲಿ ನಮ್ಮವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಪಾಸ್ಗಳು ಕೊಡ್ತಾ ಇರ್ತಾರೆ, ಎಲ್ಲ ಕೂತಿರ್ತಾರೆ. ಏನೋ ಇಲ್ಲ, 5 ವರ್ಷದ ಹುಡುಗಿ, ನಮ್ಮವರು ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ಬರ್ತಾರೆ, ನಮ್ಮವರು ಟೆನ್ಷನ್ ನೋಡ್ತಾ ಇರ್ತಾರೆ, ಆ ಹುಡುಗಿ ಎಲ್ಲಿ ಬರ್ತಾರ ಎಲ್ಲಿ ಬರ್ತಾರ ನೋಡಿದ್ರೆ ಆ ಗುಂಪಿನ ಮಧ್ಯೆ ಹುಡುಗರ ಗುಂಪಿನ ಮಧ್ಯೆ ಏನೋ ಹಿಡ್ಕೊಂಡು ಬಂದು ಕುಣಿತಾ ಬಂದರೆ ಏ ನಮ್ಕೂಸು ಅಂತ ಚಪ್ಪಾಳೆ ತಟ್ಟಿ ತಟ್ಟಿ ಆನಂದ ಪಡ್ತಾರಲ್ಲ. ಮತ್ತೆ ಈ ಚಿಕ್ಕ ಮಗು ಬೆಳೆಯತ್ತೆ ಅಂತ ಎಲ್ಲರಿಗೂ ಗೊತ್ತು, ಬ್ರಹ್ಮಾದಿ ದೇವತೆಗಳಿಗೆಲ್ಲರಿಗೂ ಗೊತ್ತು, ಹೇಗ್ ಬೆಳೀತಾನೆ ನೋಡಬೇಕು. ಅದಕ್ಕೆ ಇಡೀ ಆಕಾಶ ಎಲ್ಲ ಜಾಮ್ ಪ್ಯಾಕ್ ಆಗಿದೆ, ಎಲ್ಲರೂ ನೋಡ್ತಾ ಇದ್ದಾರೆ. 1, 2, 3, 4 ಏನು ಕೌಂಟ್ ಡೌನ್ ಶುರು ಆಗುತ್ತೆ, 10 ಶುರು ಆಗುತ್ತಲ್ಲ, 10, 9, 8 ಅಂತ ಶುರು ಆಗುತ್ತಲ್ಲ, ಆ ಥರ ಎಲ್ಲರೂ ನೋಡ್ತಾ ಇದ್ದಾರೆ. ಇವರ ಕೌಂಟ್ ಡೌನ್ ಇನ್ನಷ್ಟು ಮುಗಿದಿಲ್ಲ, ಸ್ವಾಮಿ ಬೆಳೀಲಿಕ್ಕೆ ಶುರು ಮಾಡಿದ. ಹೇಗೆ ಅಂದರೆ ಈ ದೀಪಾವಳಿ ಕಾಲಕ್ಕೆ ಬಿರುಸು ಬಿಡ್ತಾರಲ್ಲ, ಬಿಟ್ಟರೆ ಹಚ್ಚಿದ ಕೂಡಲೇ ಹೋಗಿ ಬಂದಾಗಿರತ್ತದು ಮೇಲಕ್ಕೆ. ಆ ಥರ ಸ್ವಾಮಿ ಸರ 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 ಬೆಳೀತಾ ಇದ್ದಾನೆ, ಎಲ್ಲರ ಕಣ್ಣಲ್ಲಿ ಆನಂದ ಆಶ್ಚರ್ಯ. ಆಶ್ಚರ್ಯ ಅಂದರೆ ಆಂಗ್ಲದಲ್ಲಿ ಒಂದು ಶಬ್ದ ಬರುತ್ತಲ್ಲ ಅಸ್ಟಾನಿಶ್ಡ್ ಅಂತ, ಸ್ಟಮ್, ಎಲ್ಲರಾಗಿದ್ದಾರೆ. ಹಾಗೆ ಬೆಳೀತಾ ಇದ್ದಾನೆ, ಏಕಪ್ರಕಾರ ಬೆಳೆದು ಆತನ ಬೆಳೆಯುವ ವೇಗಕ್ಕೆ ಕಾಲು ಮೇಲಕ್ಕೆ ಎಬ್ಬಿಸ್ತಾ ಇದ್ದಾನೆ. ಎಬ್ಬಿಸಿದಾಗ ಆ ವೇಗಕ್ಕೆ ಬ್ರಹ್ಮದೇವರ ಸತ್ಯಲೋಕ ನಡಗಿ ಹೋಗ್ತಾ ಇದೆ. ಅವಾಗ ಆ ನಡಗಿ ಬೀಳುವಂತಹ ಸತ್ಯಲೋಕವನ್ನ ಚಷ್ಕಂಭ ಅದನ್ನ ಆ ಕಾಲಿಂದಲೇ ನಿಲ್ಲಿಸಿದ. ನಿಲ್ಲಿಸಿ ಚೂರು ಮೇಲಕ್ಕೆ ಮಾಡಿದ ಕೂಡಲೇ ಇಡೀ ಬ್ರಹ್ಮಾಂಡ ದೊಡ್ಡ ಗೋಲಕದಂತಿದೆ, ಅದರ ಮೇಲಿನ ಅಂಚಿಗೆ ಕಾಲು ತಾಕಿತು, ಬೆರಳು ತಾಕಿತು, ಹೆಬ್ಬೆರಳು, ಹೆಬ್ಬೆರಳಿನ ಉಗುರು ತಾಕಿತು. ಅದು ಎಷ್ಟು ಗಟ್ಟಿಯಿತ್ತಯ್ಯ ಅಂದರೆ ತಾಕಿದ ಕೂಡಲೇ ಬ್ರಹ್ಮಾಂಡದ ಮೇಲಿನ ಭಾಗ ಸೀಳಲಿಕ್ಕೆ ಶುರುವಾಯಿತು. ಎಲ್ಲರೂ ಅಂದುಕೊಂಡಂತೆ ಪ್ರಳಯ ಬರ್ತಾ ಇದೆ ಅಂತ. ಅವಾಗ ಹೊರಗೆ ಬ್ರಹ್ಮದೇವರಿದ್ದಾರೆ, ಒಳಗೊಬ್ಬ ಬ್ರಹ್ಮದೇವರಿದ್ದಾರೆ. ಹೊರಗಿರುವ ಬ್ರಹ್ಮದೇವರು ಇನ್ನೊಂದು ರೂಪದಿಂದ ಕಮಂಡಲು ಜಲದಲ್ಲಿ ತುಳಸಿಯನ್ನು ತುಂಬಿ ದೇವರ ಪಾದಕ್ಕೆ ಅಭಿಷೇಕ ಮಾಡುತ್ತಾ ಇದ್ದಾರೆ. ಆ ದೇವರ ಪಾದದಿಂದ ಬಂದಿರುವಂಥ ಜಲವೇ ಗಂಗಾ, ಸಾಕ್ಷಾತ್ತು ಭಗವಂತನ ಪಾದ ಸ್ಪರ್ಶ ಆದ ನೀರದು. ಆ ನೀರಿನಲ್ಲಿ ಈಗಲೂ ಜ್ಞಾನಿಗಳಿಗೆ ಗಂಗಾ ನದಿಯನ್ನು ನೋಡುವಾಗ ದೇವರ ಪಾದ ಸ್ಪರ್ಶ ಆದ ತುಳಸಿ ಈಗಲೂ ಕಾಣುತ್ತೆ. ಅದು ಗಂಗೆಯ ಗತ್ತು. ಆ ಗಂಗೆ ಬಂದ ರೀತಿ ಹೇಳ್ತಾರೆ, ಗಂಗೆ ಅಲ್ಲಿಂದ ಬರಲಿಕ್ಕೆ ಶುರುವಾದರೆ ದೇವತೆಗಳೆಲ್ಲ ನೋಡಿದ್ರಂತೆ, ದೇವರ ಪಾದೋದಕ ಬರ್ತಾ ಇದೆ, ಭೂಮಿ ಮೇಲೆ ಬೀಳಬಾರದು ಅಂತ ತೀರ್ಥ ತಗೊಳ್ಳುವಾಗ ಬಟ್ಟೆ ಅಡ್ಡ ಇಟ್ಟು ತಗೊಳ್ತೀವಿ, ತಟ್ಟೆ ಇಟ್ಟು ತಗೊಳ್ತೀವಿ, ಭೂಮಿ ಮೇಲೆ ಬಿದ್ದರೆ ಮಹಾಪಾಪ. ಅದಕ್ಕೆ ದೇವತೆಗಳೆಲ್ಲ ನೋಡಿದರಂತೆ ವಿಮಾನಗಳ ಸರಪಳಿಯನ್ನು ಕಟ್ಟಿದರು. ವಿಮಾನಗಳ ಸರಪಳಿಯಲ್ಲಿ ಗಂಗೆ ಹರಿದು ಬರ್ತಾ ಇದ್ದಾಳೆ. ಈಗಲೂ ಸರಪಳಿ ಹಾಗೆ ಕೂತಿದೆ, ಅದರ ಮೇಲೆ ಬರುವುದು ಗಂಗಾ. ಅದಕ್ಕೆ ದೇವಗಂಗಾ, ಆಕಾಶ ಗಂಗಾ ಅಂತ ಹೇಳುತ್ತಾರೆ. ಆ ವಿಮಾನಗಳ ಮಧ್ಯೆಯಿಂದ ಬಂದು ಭೂಮಿಗೆ ಬರ್ತಾಳೆ ಗಂಗಾ. ನಮ್ಮ ಕೈಗೆ ಸಿಕ್ಕಾಗ ನಾವೇನು ಅದರ ಬೆಲೆಯೇ ಗೊತ್ತಿಲ್ಲದೆ ಪ್ರವರ್ತನೆ ಮಾಡ್ತಾ ಇರ್ತೇವೆ. ಆ ದೇವಗಂಗಾ ಸ್ವರ್ಗಲೋಕದಲ್ಲಿ ಹರಿತಾ ಇರ್ತಾಳೆ. ಅಲ್ಲಿ ದೇವತೆಗಳೆಲ್ಲ ಸದಾ ಭದ್ರ ಮತಿಯಿಂದ ಸ್ನಾನ ಮಾಡುತ್ತಾರೆ. ಅಂಥ ಗಂಗಾ ಸ್ನಾನ ಮಾಡಿ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಬೆಳೆದ, ಎರಡು ಪಾದದಿಂದಲೇನೆ ಭೂಮ್ಯಾಶಗಳನ್ನು ಅಳೆದ. ಆದ ಮೇಲೆ ಇನ್ನೊಂದು ಪಾದಕ್ಕೆ ಇಲ್ಲಿ ಕೊಡು, ಏನಿದೆ ನಿನ್ನ ಹತ್ರ? ಏನೂ ಇಲ್ಲ. ಅವಾಗ ಬಲಿಮಹಾರಾಜ ಹೇಳಿದ, ಸ್ವಾಮಿ ನನ್ನ ತಲೆ ಇದೆ ಹರಿಯೇ. ಅಲ್ಲಯ್ಯ, ಎಲ್ಲ ಕೊಟ್ಟಾಗ ನಿನ್ನ ತಲೆ ಬರಲಿಲ್ವಾ? ಎಲ್ಲ ದಾನ ಕೊಟ್ಟಿಯಲ್ಲ, ಎಲ್ಲ ದಾನ ಕೊಟ್ಟಾಗ ಅದರಲ್ಲಿ ನೀನು ಸೇರಿದೆಯಾ ಇಲ್ವಾ? ಸೇರಿದ್ರೆ ನಿನ್ನ ತಲೆ ಬರಲಿಲ್ವಾ? ಅವಾಗ ಹೇಳ್ತಾನೆ, ಇಲ್ಲ ಸ್ವಾಮಿ, ಅಹಂಕಾರ ತುಂಬಿತ್ತು, ಈಗ ಅದನ್ನು ತೆಗೆದೆ, ಅದೇ ನಿನಗೆ ಕೊಟ್ಟೆ. ಹೆಂಡತಿ ಹೇಳ್ತಾಳೆ, ಸ್ವಾಮಿ ನೀನು ಕೊಟ್ಟದ್ದೇ ಎಲ್ಲ, ನಿನಗೆ ಕೊಡುವಾಗ ನಂದು ಅಂತ ಕೊಟ್ಟ ನನ್ನ ಗಂಡ, ತಪ್ಪಯ್ಯ ಮಾಡಿದ್ದು. ತ್ವಯೈವ ದತ್ತಂ ಪದಮೇಂದ್ರ ಮೂರ್ಜಿತಂ. ಪ್ರಹ್ಲಾದರಾದರೆ ಬಂದರು, ಅಯ್ಯ ಕಾಪಾಡು ಈತ ನನ್ನ, ನಿನ್ನರ ಒಳ್ಳೆ ಸರ್ವಸ್ವ ತ್ಯಾಗ ಮಾಡಿದ್ದಾನೆ, ರಕ್ಷ ಮಾಡು ಹರಿಯೇ. ನೀನೇ ಕೊಟ್ಟಿದ್ದು ಇಂದ್ರ ಪದವಿ, ನೀನೇ ತೆಗೆದುಕೊಂಡಿದ್ದೀಯಾ, ಕೊಟ್ಟದ್ದು ಒಳ್ಳೆದಕ್ಕೆ, ತೆಗೆದದ್ದು ಒಳ್ಳೆದಕ್ಕೆ. ಇದು ಪ್ರಹ್ಲಾದರಾಜರ ಒಳ್ಳೆ ಭಾವನೆ, ನಮ್ಮಲ್ಲೂ ಬರಬೇಕಂತೆ. ದೇವರು ಕೊಟ್ಟರು ಒಳ್ಳೆದಕ್ಕೆ, ತೆಗೆದ್ರು ಒಳ್ಳೆದಕ್ಕೆ. ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆ. ದೇವ ನೋಡಿದ, ನೀನು ಒಂದು ಪಾದಕ್ಕೆ ಏನು ಕೊಡಲಿಲ್ಲ, ಸುಳ್ಳಾಡಿದೀಯ ಅಂತ ಕಟ್ಟಿ ಹಾಕಿದ. ಅಲ್ಲಯ್ಯ ಏನಂಥ ತಪ್ಪು ಮಾಡಿದ ಅಂತ ಹೇಳ್ತಾರೆ. ನಮಗೆ ಅರ್ಥ ಆಗಬೇಕಾದ್ರೆ, ಯಾರೋ ನಮ್ಮನೆಗೆ ಕೇಳದೇನೆ ಬಂದರು, ಗೊತ್ತಿಲ್ಲ ಅವ್ರು ಯಾರೋ ಒಳಗೆ ಬಂದ್ಬಿಟ್ರು. ಅಲ್ಲೇ ದೇವರ ಪೂಜಾ ಮಾಡಿ ಬೆಳ್ಳಿ ತಂಬಿಗಿಟ್ಟಿದ್ವು, ಕೇಳಿಲ್ಲ ತಗೊಂಡ್ರು ನಮ್ಮೆದುರಿಗೇನೆ. ಅಲ್ಲೇ ಜೋಬಿಯಲ್ಲಿ ದುಡ್ಡಿತ್ತು, ಅದನ್ನು ತಗೊಂಡ್ರು ಕೇಳಿಲ್ಲ. ಅಲ್ಲೇ ತುಳಸಿ ಇತ್ತು ಮುರಿದ್ರು, ಅದು ಕೇಳಿಲ್ಲ. ಎಲ್ಲ ಸೇರಿ ನಮ್ಮ ಕೈಯಲ್ಲೇ ಇಟ್ಟರು, ಕೃಷ್ಣಾರ್ಪಣ ಅಂದರು. ಅರ್ಥ ಆಗಿಲ್ವಾ? ನಿಮ್ಮ ವಸ್ತುವೆ ನಿಮ್ಮನ್ನೇ ಕೇಳದೆ ನಿಮ್ಮ ಕೈಯಲ್ಲೇ ಇಟ್ಟು ಕೃಷ್ಣಾರ್ಪಣ ಅಂದು ನಾ ಕೊಟ್ಟೆ ಅಂದರೆ ಹೊಟ್ಟೆ ಉರಿಯಲ್ವೋ? ಮತ್ತೆ ದೇವರ ವಸ್ತು ದೇವರು ಕೊಟ್ಟಾಗ, ದೇವರನ್ನು ಕೇಳದೆ ಅಂದರೆ ದೇವರ ವಸ್ತು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ಟರೆ ಕದ್ದು ಕೊಟ್ಟ ದೋಷ ಬರುತ್ತೆ. ಆ ಕದ್ದ ದೋಷಕ್ಕಾಗಿ ಕಟ್ಟಿದ, ಪರಿಹಾರ ಮಾಡಿದ. ಏನು ಮಾಡಿದ ಹೇಳುತ್ತಾರೆ, ನಾನಿವನ ಶಿಕ್ಷಣೆ ಮಾಡಲ್ಲ, ರಕ್ಷಣೆ ಮಾಡುತ್ತೇನೆ. ಒಂದು ತುಳಸಿ ದಳ ಕೊಟ್ಟರೆ ಸಾಕಯ್ಯ, ನಾನು ರಕ್ಷಣೆ ಮಾಡುತ್ತೇನೆ ಅಂತಿದ್ದೇನೆ. ಇವ ಎಲ್ಲ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಇಂದ್ರ ಪದವಿಯೇ ಕೊಟ್ಟಿದ್ದಾನೆ. ಮತ್ತೇನು ಕೊಡ್ತೀಯ ನೀ ಆತನಿಗೆ ಅಂದರೆ, ಸುತಲಂ ಸ್ವರ್ಗಿಭಿ ಪ್ರಾರ್ಥ್ಯಂ. ಇಡೀ ಭೂಮಂಡಲದಲ್ಲಿರುವಂಥವರೆಲ್ಲ ಒಂದು ದಿವಸ ಸ್ವರ್ಗಕ್ಕೆ ಹೋದರೆ ಚೆನ್ನಾಗಿರುತ್ತೆ, ರೆಸಾರ್ಟ್ ಥರ ಬಹಳ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತಾರಂತೆ. ಸ್ವರ್ಗದಲ್ಲಿರೋರು ದೇವರ ಹತ್ರ ಕೇಳ್ತಾರಂತೆ, ಒಂದು ಸಲ ಸುತಲ ಲೋಕಕ್ಕೆ ಹೋಗಿ ಬರೋ ಪರ್ಮಿಷನ್ ಕೊಡಯ್ಯ, ಬಹಳ ಚೆನ್ನಾಗಿರುತ್ತಂತೆ. ಸ್ವರ್ಗಕ್ಕಿಂತ 10 ಪಟ್ಟು ಸಂಪತ್ ಭರಿತ ಸುತಲ ಲೋಕ ಕೊಟ್ಟ. ಇನ್ನೊಂದು ನೋಡಿದ, ಇಷ್ಟು ಮಾತ್ರ ಅಲ್ಲ, ತನ್ನನ್ನೇ ಕೊಟ್ಟ ಬಲಿ ಮಹಾರಾಜ, ತಲೆಯನ್ನೇ ಕೊಟ್ಟ. ದೇವ ಅಂದ, ನಾನೇನು ಕಡಿಮೆಯ, ನೀನು ನಿನ್ನನ್ನೇ ಕೊಟ್ಟರೆ ನಾನು ನನ್ನನ್ನೇ ಕೊಡುತ್ತೇನೆ ಅಂದ. ನಿನ್ನ ಬಾಗಿಲು ಕಾಯುತ್ತೇನೆ ಅಂದ. ಆದರೆ ಒಂದು ಕಂಡೀಷನ್ ಹಾಕಿದ, ನಾನು ನಿನ್ನ ಬಾಗಿಲ ಹತ್ರ ಕಾಯ್ತಾ ಇರಬೇಕಾದ್ರೆ ಒಬ್ಬನೇ ಕೂತು ನಾನೇನು ಮಾಡಲಿ, ಪ್ರಹ್ಲಾದ ನನ್ನ ಎದುರಿಗೆ ಕೂತರೆ ಇರ್ತೇನೆ. ಪ್ರಹ್ಲಾದ ನನ್ನ ಎದುರಿಗೆ ಕೂಡಿಸಿಕೊಂಡು ವಾಮನ ಕೂತಿದ್ದಾನಲ್ಲಿ. ಎಷ್ಟು ಆ ಪ್ರಹ್ಲಾದರಾದರ ಮೇಲೆ ಶ್ರೀಹರಿಗೆ ಅಭಿಮಾನ. ಅಂಥ ವಿಶೇಷವಾಗಿ ವಾಮನನಾಗಿ ಆ ಬಲಿಮಹಾರಾಜರ ರಾಜ್ಯವನ್ನು ಬೇಡಿ ಪಡೆದ. ಅಲಯ್ಯ ನೋಡಿ, ನಮಗೆ ನಮ್ಮ ನಮ್ಮ ಮನೆಗಳಲ್ಲೇ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮನೆಗೇನೆ ಬಂದಿರ್ತಾರೆ, ಬೆಳಿಗ್ಗೆದ್ದು ಕೊಳ್ಳೆ ಬಿಸಿ ತೀರ್ಥ ಆಗಬೇಕು ಅಲ್ವಾ? ಯಾವುದು ಕಾಫಿಯೋ ಟೀಯೋ ಹಾಲೋ ಆಗಬೇಕು. ಯಾರು ಅಕ್ಕನ ಮನೆಯೇ, ತಂಗಿ ಮನೆಯೇ ಅಥವಾ ಅಣ್ಣನ ಮನೆಯೇ, ಅವರಿನ್ನೂ ಎದ್ದಿಲ್ಲ, ಅವ್ರು ಸ್ವಲ್ಪ ಸ್ಲೋ ಪ್ರಾಸೆಸ್, ಅವರು 7:00 ಇವರು 4 ಎದ್ದು ಕೂತಿರ್ತಾರೆ, ಸ್ನಾನ ಮುಗಿಸಿ ಕಾಫಿಗಾಗಿ ಕೂತಿದ್ದಾರೆ. ಅವರು ಕೊಡೋ ಹಂತದಲ್ಲಿ ಇಲ್ಲ, ಇನ್ನೂ ನಿಧಾನವಾಗಿ ಬ್ರಷ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೊಟ್ಟೆಯಲ್ಲಿ ತಾಂಡವಾಡ್ತಾ ಇದೆ, ಬೆಳಿಗ್ಗೆ ಅದು ಬೀಳಬೇಕು, ಆ ಟೈಮ್ ಬಿದ್ದರೆ ಹೊರತು ಅವರಿಗೆ ಸಂತೋಷ ಆಗಲ್ಲ. ಕೇಳಲಿಕ್ಕೆ ಏನು, ಅಕ್ಕನ ಮನೆ ಅಣ್ಣನ ಮನೆ ತಾವೇ ಹೋಗಿ ಅಡುಗೆ ಮನೆಯಲ್ಲಿ ತೂರಿ ಕಾಫಿಯೋ ಮಾಡ್ಕೋಬೋದಾ? ಮಾಡಲ್ಲ ನೋಡಿ, ಹೋಗ್ತೀರಾ? ದಾಕ್ಷಿಣ್ಯ, ಅಕ್ಕನ ಮನೆ ಅಣ್ಣನ ಮನೆಯೇ ನಾವೇ ಹೋಗಿ ಮಾಡಿಕೊಳ್ಳಿಕ್ಕೆ ಒಂದು ಮಾತೆಯಲ್ಲಿ ಅಂದುಬಿಡ್ತಾರೋ ಅಂತ ಹೋಗಲಿಕ್ಕೂ ದಾಕ್ಷಿಣ್ಯ. ಅಂಥದ್ದು ನಾವೇ ಹೀಗಿದ್ರೆ 14 ಒಡೆಯ ಒಬ್ಬನನ್ನ ಕೈ ಚಾಚಿ ಕೇಳಬೇಕಂದ್ರೆ ಎಷ್ಟು ಡಿಗ್ನಿಟಿ ಫೀಲ್ ಆಗ್ಬೇಕ್ರಿ ಆತ? ಆದರೆ ಏನಿಲ್ಲ, ಹೂವ ತರುವರ ಮನೆಗೆ ಹುಲ್ಲ ತರುವ ಹೇಳ್ದದೆ, ನಾನು ಬಲಿ ಮಹಾರಾಜನ ಬೇಡ್ತೀನಿ. ಅಯ್ಯ ಎಷ್ಟು ಡಿಗ್ನಿಟಿ ಇರಲ್ಲ, ತುಂಬ ಎಲ್ಲರೂ ಬೈಕೊಳ್ತಾರೋ ನೀನು ನೋಡಿ. ಇಂಥ ಪರಿಸ್ಥಿತಿ ಗೊತ್ತಾ, ನೀನೇ ಇನ್ನೊಬ್ಬರನ್ನ ಭಿಕ್ಷಾ ಬೇಡಿದರೆ ನಿನ್ನನ್ನು ನಾವೇನು ಭಿಕ್ಷಾ ಬೇಡಬೇಕು, ಮೋಕ್ಷ ಕೊಡುವಂತ ಭಿಕ್ಷಾ ಬೇಡ್ತಾ ಇದ್ದೀವಿ, ನಿನಗೇ ದಿಕ್ಕಿಲ್ಲ ಅಂತ ಜಗತ್ತಿಗೆ ಆಗಿಬಿಡುತ್ತಯ್ಯ, ಯಾರನ್ನು ನಂಬುತ್ತಾರೆ ನಿನ್ನ? ಏನು ಅಡ್ಡಿ ಇಲ್ಲ, ಯಾರೇನಾದರೂ ಅಂದುಕೊಳ್ಳಿ, ನನ್ನ ಭಕ್ತನ ಮನೆಗೆ ಹೋಗಲಿಕ್ಕೆ ನನಗೆ ಅಡ್ಡಿ ಇಲ್ಲ ಅಂತ ಹೋದ. ಆ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ಸ್ವರ್ಗವನ್ನು ತೆಗೆದುಕೊಂಡ, ಇಂದ್ರದೇವರಿಗೆ ಕೊಟ್ಟ. ಉಪ ಇಂದ್ರ ತಮ್ಮನಂತೆ ನಿಂತ, ಯುವರಾಜ್ಯ ಪದವಿಯಲ್ಲಿ ಬಲಿಮಹಾರಾಜನಿಗೆ ಪೂರ್ಣಾನುಗ್ರಹ ಮಾಡಿದ ಅಂತ ಅಷ್ಟಮಸ್ಕಂದ ಭಾಗವತದ ಅಪರೂಪದ ಕಥೆಗಳ ಸರಪಳಿಯನ್ನು ನಾವು ನಾಲ್ಕು ದಿವಸಗಳ ಕಾಲ ನೋಡಿದವು, ಚೂರೇ ನೋಡಿದವು, ಹೆಚ್ಚು ನೋಡಲಿಕ್ಕಾಗಲಿಲ್ಲ. ಚೂರಾದ್ರೇನಂತೆ ಸಂತೋಷವಾಗಿ ನೋಡಿದವು. ಆ ರೀತಿಯಲ್ಲಿ ಈ ನಾಲ್ಕು ದಿನಗಳ ಕಾಲ ಅಷ್ಟಮಸ್ಕಂದ ಭಾಗವತದ ಪ್ರವಚನ ರಾಘವೇಂದ್ರ ವ್ಯಾಸರಾಜ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ, ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಪೀಠಸ್ಥರಾದ ವಿದ್ಯಾ ಮನೋಹರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಆಜ್ಞಾವರ್ತಿಗಳಾಗಿ ಇಲ್ಲಿ ಭಾಗವತ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸಿದ ಇಲ್ಲಿಯ ಕಾರ್ಯಕಾರಿ ಸದಸ್ಯರು, ಅದರಲ್ಲಿ ಪ್ರಧಾನವಾಗಿ ನಮ್ಮ ಶ್ಯಾಮಾಚಾರ್ಯ ಮುತುವರ್ಜಿ ತಗೊಂಡು ಭಾಗವತ ವಿಶೇಷವಾಗಿ ಆಗಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಮಿಕ್ಕ ಎಲ್ಲರಿಗೂ, ಅವರಿಗೆ ಸಹಕಾರ ಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಅಷ್ಟೇ ಅಲ್ಲ, ಅವರಿದ್ದಾರೆ ಹೇಳಿಸಲಿಕ್ಕೆ. ಹೇಳಲಿಕ್ಕೆ ನಾನು ಬಂದೆ, ಕೇಳಲಿಕ್ಕೆ ಯಾರಿಲ್ಲ, ಏನು ಚೆನ್ನಾಗಿರುತ್ತೆ. ಮೊದಲಿತ್ತು ವ್ಯಾಸರಾಯ ಮಠದಲ್ಲಿ ಪ್ರವಚನ ಅಂದರೆ ಯಾರು ಬರ್ತಾರೆ, ಒಂದೋ ಎರಡೋ ಮೂರೋ ಅಂತೇಳಿ, ಇವಾಗ ನೋಡಿದ ಆನಂದ ಆಗಿಬಿಡುತ್ತೆ. ವ್ಯಾಸರಾಯ ಮಠದಲ್ಲಿ ಎಷ್ಟು ಜನ ಪ್ರವಚನಕ್ಕೆ ಬರ್ತಾ ಇದ್ದಾರೆ ಅಂದರೆ ಬಹಳ ನನಗೆ ಸಂತೋಷದ ಸಂಗತಿ, ನನಗೆ ಬಹಳ ಆನಂದ ಆಗ್ತಾ ಇದೆ. ಅದರಿಂದ ನೀವು ಬರದಿದ್ರೆ ಕಾರ್ಯಕ್ರಮ ಶೋಭೆ ಇಲ್ಲ, ಬಂದವರು ಆಚಾರ್ಯವಾಗ್ಬಿಡ್ತಾರೋ ಅಂತ ಕೂತಿಲ್ಲ, ನಿದ್ದೆ ಮಾಡ್ತಾ ಇಲ್ಲ, ನೋಡ್ತಾ ಇದ್ದೀನಿ ಒಬ್ಬರಿಗೆ ತೂಕಡಿಕೆ ಇಲ್ಲ, ಏನೋ ಆಶ್ಚರ್ಯ ಆಗ್ತಾ ಇದೆ, ಯಾರೂ ತೂಕಡಿಸ್ತಾ ಇಲ್ಲ, ಸಂತೋಷವಾಗಿ ಕೇಳ್ತಾ ಇದ್ದೀರಾ. ನೋಡಿ ಎಂಟು ಕಾಲ ಆಯಿತು, ಇನ್ನೂ ಈ ಆಚಾರ ಬಿಡ್ತಾ ಇಲ್ಲ ಅಂತ ಬೈಕೊಳ್ತಾ ಇಲ್ಲ, ಶಬ್ದ ಚೂರು ಕೇಳ್ತಾ ಇಲ್ಲ, ಚೆನ್ನಾಗಿ ಮಾಡಿದ್ದೀರಾ. ಭಗವಂತ ಅವರಿಗೂ ನಿಮಗೂ ಎಲ್ಲರಿಗೂ ಭಗವಂತ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಮತ್ತು ಶ್ರೀಹರಿಯ ಚಿಂತನೆ ಅನುಭವಕ್ಕೆ ಎಟುಕುವ ಸೌಭಾಗ್ಯ ಆ ಚಂದ್ರಿಕಾಚಾರ್ಯರು ನಮಗೆ ಪೂರ್ಣ ಅನುಗ್ರಹ ಮಾಡಿ ದಯಪಾಲಿಸಲಿ, ಕೊನೆಗೆ ನನಗೂ ದಯಪಾಲಿಸಲಿ ಅಂತ ಕೇಳಿಕೊಳ್ತಾ ವ್ಯಾಸರಾದರು ಒಂದು ಶ್ಲೋಕವನ್ನು ಮಾಡುತ್ತಾರೆ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟಿಯ ಉಷ್ಣಾತು ಮಾಮಪಿ. ಆ ಕೃಷ್ಣಮೇಘ ಈ ಚಾತಕ ಪಕ್ಷಿಗಳು ನೀರಿಗಾಗಿ ಕಾಯ್ತಾ ಇರುತ್ತೆ, ಒಳ್ಳೆ ಮಳೆ ಬಂದರೆ ಆನಂದ ಪಡುತ್ತೆ, ಬೇರೆ ನೀರು ಕುಡಿಯಲ್ಲ. ಅಂಥ ಚಾತಕ ಪಕ್ಷಿಗಳಂತೆ ಇರುವ ಸಜ್ಜನರನ್ನ ದಯಪಾಲಿಸಲಿ, ಕೊನೆಗೆ ಉಷ್ಣಾತು ಮಾಮಪಿ ನನ್ನನ್ನೂ ಉದ್ಧಾರ ಮಾಡಲಿ ಅಂತ ಕೊನೆಗೆ ಹೇಳಿಕೊಳ್ತಾರೆ. ಆ ರೀತಿಯಲ್ಲಿ ನನ್ನನ್ನು ಭಗವಂತ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಈ ಪ್ರವಚನ ಮಾಲಿಕೆಯ ಅಕ್ಷರ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ಎಲ್ಲವನ್ನ ಗುರುಗಳಂತರ್ಯಾಮಿ ತತ್ವಾಭಿಮಾನಿ ದೇವತಾಂತರ್ಗತ ವಾಜರಾಜ ವ್ಯಾಸರಾಜ ವಾಜರಾಜ ಗುರುವಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಆ ಮೂಲ ಗೋಪಾಲ ಕೃಷ್ಣಾಭಿನ್ನ ನನ್ನ ಬಿಂಬಮೂರ್ತಿಯ ಪದಾರವಿಂದ ಕರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.